भङ्गरहितं अजडं विमलं सदा आनन्दतीर्थमतुलं भजेतापत्रयापहं मिथ्या सिद्धान्तदुध्वान्त विध्वंसिन विचक्षण जयतीर्थाख्यतनिर्भासतां नो हृदम्बरे अर्थिकल्प्तकल्पोऽयं प्रत्यर्थि गजकेसरि व्यासतीर्थ गुरुर्भूयाद् अस्मदिष्टात् सिद्धये तपो विद्याविरक्त्यादि सद्गुणोगाकरानं वादिराजगुरून् वन्दे हैत्रियोपदाश्रय पूज्य राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्दुगुरवे नमो अत्यन्तयाळवे आपादमौलिपर्यन्तं गुरूणामाक्तिं स्मरे तेन विघ्नाः प्रणश्यन्ति सिद्ध्यञ्च मनोरथाः हरिः ओं श्रीगुरुभ्यो नमः. ನಾವು ತಂತ್ರದೀಪಿಕ ಅದರಲ್ಲಿ ಆನಂದಮಯ ಅಧಿಕರಣ, ಆ ಅಧಿಕರಣದಲ್ಲಿ ನಾವು ಆನಂದಮಯ ಶಬ್ದ ಕೇವಲ ಪರಮಾತ್ಮನಿಗೆ ಅನ್ವಯವಾಗುತ್ತೆ, ಬೇರೆ ಯಾರಿಗೆ ಅನ್ವಯವಾಗುವುದಿಲ್ಲ ಅನ್ನೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ಅದು ನೋಡುವಾಗ ನಾವು ಓಂ ಮಾಂತ್ರ ವರ್ಣಿಕಮೇವ ಚ ಗೀತೆಯೋಂ ಅನ್ನುವಾಗ ಸತ್ಯಂ ಜ್ಞಾನಮನಂತ ಬ್ರಹ್ಮ ಅನ್ನುವ ಮಾತನ್ನು ತಗೊಂಡುವುದು, ಅದಾದ ಮೇಲೆ ಓಂ ನೇತರೋ ನೇತರ ಅನುಪಪತ್ತೇಹೇ ಓಂ ಅನ್ನುವುದು, ಅದು ನೋಡಿದಾಗ ಅಲ್ಲಿ ಇತರರಿಗೆ ಅದು ಅನ್ವಯವಾಗುವುದಿಲ್ಲ. ಆನಂದಮಯ ಶಬ್ದ ಇತರರಿಗೆ ಅನ್ವಯವಾಗುವುದಿಲ್ಲ. ಯಾಕಂದ್ರೆ ಬ್ರಹ್ಮವಿದ್ ಆಪ್ನೋತಿ ಪರಂ, ಆ ಆನಂದಮಯನಾದ ಬ್ರಹ್ಮನನ್ನು ತಿಳಿದವನು ಆ ಸರ್ವೋತ್ಕೃಷ್ಟವಾದ ಮೋಕ್ಷವನ್ನು ಪಡೆಯುತ್ತಾನೆ. ಚತುರ್ಮುಖ ಬ್ರಹ್ಮನನ್ನು ಪಡೆದವನು ಮೋಕ್ಷವನ್ನು ಪಡಿತಾನೆ ಅಂತ ಹೇಳಕ್ಕಾಗುವುದಿಲ್ಲ. ಆದ್ದರಿಂದ ಬೇರೆಯವ್ರಿಗದು ಯಾವ ದೇವತೆ ಕೂಡ ಅನ್ವಯವಾಗುವುದಿಲ್ಲ. ರುದ್ರ ಆಗಲಿ, ಚತುರ್ಮುಖ ಬ್ರಹ್ಮ ಆಗಲಿ, ಇಂದ್ರ ಆಗಲಿ, ಯಾರಿಗೂ ಅನ್ವಯವಾಗುವುದಿಲ್ಲ. ಆನಂದಮಯಾದಿಹಿ ಇತಿ ಬರ್ತದೆ, ಇತರಹ ತದಿತರಹ ಅಂದ್ರೆ ಆ ಪರಬ್ರಹ್ಮನ ವಿಷ್ಣುವಕ್ಕಿಂತಲೂ ವಿಷ್ಣು ಇತರ. ಚತುರ್ಮುಖಾದಿಹಿ ನ ಭವತಿ, ಚತುರ್ಮುಖಾದಿಗಳಿಗೆ ಆಗೋದಿಲ್ಲ. ಯಾಕೆ ಅಂದ್ರೆ ವಚನಗಳು ಬ್ರಹ್ಮವಿತ್ ಆಪ್ನೋತಿ ಪರಂ ಇತ್ಯುಕ್ತ ಮುಕ್ತಿ ಹೇತು ಜ್ಞಾನ ವಿಷಯತ್ವಸ್ಯ ಅನುಪಪತ್ತೇಹೇ ಅಂತ ಹೇಳಿ. ಅಂದರೆ ಬೇರೆ ದೇವತೆಗಳಿಗೆ ಚತುರ್ಮುಖ ಬ್ರಹ್ಮ ಆಗಲಿ, ರುದ್ರ ಆಗಲಿ, ಯಾವುದೇ ದೇವತೆ ಆಗಲಿ, ಅವರಿಗೆ ಮುಕ್ತಿ ಹೇತು ಜ್ಞಾನ ವಿಷಯತ್ವ ಅದು ಹೊಂದಾವಣಿಕೆ ಆಗುವುದಿಲ್ಲ. ಅಂದರೆ ಅವರನ್ನು ಉಪಾಸನೆ ಮಾಡಿದರೆ ಅವರು ಮುಕ್ತಿ ಬರುವುದಕ್ಕೆ ಬೇಕಾದ ಜ್ಞಾನಕ್ಕೆ ವಿಷಯವಾಗಿದ್ದಾರೆ. ಯಾರ ಜ್ಞಾನದಿಂದಾಗಲೇ ಮುಕ್ತಿ ಬರುತ್ತೆ ಅಂತ ಹೇಳಿದ್ದಾರೋ ಅಂತಹ ಜ್ಞಾನಕ್ಕೆ ವಿಷಯವಾದವನು ವಿಷ್ಣುವು ಒಬ್ಬನೇ. ಬ್ರಹ್ಮ ರುದ್ರ ಮುಂತಾದ ದೇವತೆಗಳು ಆ ಮುಕ್ತಿ ಹೇತು ಜ್ಞಾನಕ್ಕೆ ವಿಷಯರಲ್ಲ. ಅಂದರೆ ಅವರನ್ನು ತಿಳಿದರೆ ಮುಕ್ತಿ ಬರುತ್ತೆ ಅಂತ ಎಲ್ಲಿಯೂ ಹೇಳಲಿಲ್ಲ. ಆದ್ದರಿಂದ ಅವರು ಆ ಮುಕ್ತಿ ಹೇತು ವಿಷಯಕ್ಕೆ ಜ್ಞಾನಕ್ಕೆ ವಿಷಯವೇ ಆಗಿಲ್ಲ. ಆದ್ದರಿಂದ ಬೇರೆಯವರಿಗೆ ಅನ್ವಯವಾಗುವುದಿಲ್ಲ. ಅಲ್ಲಿ ಅನುಪಪತ್ತೇಹೇ ಅಂತ ಹೇಳುವಾಗ ನಾವು ವ್ಯಾಕರಣದ ಒಂದು ವಿಶೇಷವನ್ನು ನೋಡಿದ್ವಿ. ವಿಭಾಷಾ ಗುಣೇ ಸ್ತ್ರೀಯಾಂ ಅಂಥೇಳಿ ಸ್ತ್ರೀಲಿಂಗವಾಗದೇ ಇದ್ದಾಗ ಪಂಚಮಿ ವಿಭಕ್ತಿ ಪ್ರಯೋಗ ಮಾಡಬಹುದು. ಇದು ಸ್ತ್ರೀಲಿಂಗವಾಗಿದಲ್ಲವಾ? ಯಾಕಂದ್ರೆ ವಿಭಾಷಾ ಗುಣೇ ಅಸ್ತ್ರೀಯಾಂ ಅಂತ ಹೇಳಿದಾಗ ಇದು ಆ ಗುಣವಾಚಕವಾಗಿರುವಾಗ ಗುಣವಾಚಕವಾಗಿರಬೇಕು. ಸ್ತ್ರೀ ಅಸ್ತ್ರೀಯಾಂ ಅಂದ್ರೆ ಸ್ತ್ರೀಲಿಂಗವಾಗದೇ ಇರಬೇಕು, ಆವಾಗಲೇ ಆಗತ್ತೆ. ಇದು ಅನುಪಪತ್ತೇಹೇ, ಅನುಪಪತ್ತಿ ಅನ್ನುವುದು ಸ್ತ್ರೀಲಿಂಗ ಶಬ್ದ. ಆದ್ದರಿಂದ ಇದು ಪಂಚಮಿ ವಿಭಕ್ತಿಯಲ್ಲಿ ಮಾಡಲಿಕ್ಕಿಲ್ಲ ಅಂತ ಪೂರ್ವಪಕ್ಷ ತಗೊಂಡು ಬಂದ್ರೆ ಅಲ್ಲ, ಅಲ್ಲಿ ವಿಭಾಷಾ ಗುಣೆ ಅಸ್ತ್ರೀಯಾಂ ಅನ್ನುವುದು ಅಂಡ್ ಕಂಡೀಷನ್ ಅಲ್ಲ, ಆರ್ ಕಂಡೀಷನ್. ಅಂದ್ರೆ ಗುಣವಾಚಕವಾಗಿ ಇದ್ದರೂ ಸಾಕು, ಇಲ್ಲ ಸ್ತ್ರೀಲಿಂಗವಾಗದೇ ಇದ್ದರು, ಯಾವುದೇ ಒಂದಿದ್ದರೆ ಸಾಕು. ಸೊ ಸ್ತ್ರೀಲಿಂಗವು ಅಸ್ತ್ರೀಯಾಂ ಅಂದ್ರೆ ಸ್ತ್ರೀಲಿಂಗವಾಗದೇ ಇರಬೇಕು, ಗುಣವಾಚಕವಾಗಿ ಇರಬೇಕು ಅಂತ ಎರಡೂ ಇಲ್ಲ. ಗುಣವಾಚಕವಾಗಿದ್ದರೆ ಸ್ತ್ರೀಲಿಂಗ ಶಬ್ದವಾದರೂ ಪಂಚಮಿ ವಿಭಕ್ತಿ ಪ್ರಯೋಗ ಮಾಡಬಹುದು. ಆದ್ದರಿಂದ ಅನುಪಪತ್ತಿ ಅನ್ನೋದು ಸ್ತ್ರೀಲಿಂಗ ಶಬ್ದವಾದರೂ ಪಂಚಮಿ ವ್ಯಕ್ತಿ ಮಾಡಬಹುದು ಅನ್ನೋದನ್ನು ನಾವು ನೋಡಿದ್ದೀವಿ. ಇತಿ ಅತ್ರ ವಿಭಾಷಾ ಗುಣ ಇತಿ ಯೋಗ ವಿಭಾಗ ಉಕ್ತೇಹೇ ಅನುಪಪತ್ತೇಹೇ ಇತಿ ಸಾಧು. ಅನುಪಪತ್ತೇಹೇ ಅನ್ನೋದು ಸಾಧು ಪ್ರಯೋಗ, ಇಟ್ಸ್ ಗ್ರಾಮ್ಯಾಟಿಕಲಿ ಕರೆಕ್ಟ್ ಪ್ರಯೋಗ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏವಂ ಅಗ್ರೇಪಿ ಅಂತೆ ಬೇರೆ ಕಡೆ ಎಲ್ಲಿ ಬಂದರೂ ಕೂಡ ಅನುಪಪತ್ತೇಹೇ ಅನ್ನುವ ಪ್ರಯೋಗ ಎಲ್ಲಿ ಬಂದು ಕೂಡ ಅದು ಸಾಧು ಪ್ರಯೋಗವೇ ಅಂತ ಹೇಳ್ತಾ ಇದ್ದಾರೆ. ಅದು ಹೇಳಿದ ಮೇಲೆ ಅದನ್ನು ತಗೊಂಡು ಬಂದು ನೆಕ್ಸ್ಟ್ ಸೂತ್ರದಲ್ಲಿ ಅದರ ಕಂಟಿನ್ಯೂಷನ್, ನಾವು ಅದಕ್ಕೆ ಆಚಾರ್ಯರ ಭಾಷ್ಯವನ್ನು ನೋಡಿದಾಗ ಆಚಾರ್ಯ ಭಾಷ್ಯದಲ್ಲಿ ಅದಕ್ಕೆ ಬಹಳ ಸಂಕ್ಷೇಪವಾಗಿ ಹೇಳಿದ್ದಾರೆ. ಯಾಕಂದ್ರೆ ಅದರ ವಿಸ್ತಾರ ನೆಕ್ಸ್ಟ್ ಸೂತ್ರದಲ್ಲಿ ಆಚಾರ್ಯ ಹೇಳ್ತಾರೆ, ಆದ್ದರಿಂದ ಅಲ್ಲಿ ಸಂಕ್ಷೇಪವಾಗಿ ಭಾಷ್ಯದಲ್ಲಿ ಹೇಳಿದ್ದಾರೆ, ನಾವು ಅದನ್ನು ನೋಡಿದ್ದೀವಿ. ಈಗ ನೆಕ್ಸ್ಟ್ ಭೇದ ವ್ಯಪದೇಶಾಚ ಓಂ ಅನ್ನುವ ಸೂತ್ರವನ್ನು ನೋಡಿದಾಗ ಅಲ್ಲಿ ರಾಯರು ಹೇಳ್ತಾರೆ, ಇಲ್ಲಿ ನಾವು ಆನಂದಮಯ ನ ಇತರ ಇತಿ ವರ್ತತೆ, ಆನಂದಮಯಾತ್ ಭೇದ ವ್ಯಪದೇಶಾಚ ಆನಂದಮಯ ನ ಇತರ ಇತ್ಯರ್ಥ. ಅಂದ್ರೆ ಮುಂದಿನ ಸೂತ್ರ ಈ ಸೂತ್ರ ಒಟ್ಟಿಗೆ ತಗೊಳ್ಳುವುದು, ಅದು ಬೇರೆ ಅವರಿಗೆ ಆನಂದಮಯ ಶಬ್ದ ಅನ್ವಯವಾಗುವುದಿಲ್ಲ. ಯಾಕೆ ಅಂದ್ರೆ ಸ ಏಕೋ ಬ್ರಹ್ಮಣ ಆನಂದ ಇತ್ಯಾದಿನ ವಿರಿಂಚಾದೇ ಪರಿಮಿತ ಆನಂದತ್ವಂ ಉಕ್ತ್ವಾ ಯಥೋ ವಾಚ ನಿವರ್ತಂತೆ ಇತ್ಯಾದಿ ಆನಂದಮಯಸ್ಯ ಪೂರ್ಣ ಆನಂದತ್ವ ಉಕ್ತೇಹೇ ಇತಿ ಭಾವ. ಅಂದರೆ ನಾವು ಇಲ್ಲಿ ನೀವೆಲ್ಲ ಕೇಳಿರುವಂತಹ ಆನಂದ ತಾರತಮ್ಯದ ವಿಷಯ ತೈತ್ತಿರೀಯ ಉಪನಿಷತ್ತಲ್ಲಿ ಬರುತ್ತೆ. ನಾವು ಅದನ್ನು ಜಸ್ಟ್ ಬ್ರೀಫ್ ಆಗಿ ಮೆನ್ಷನ್ ಮಾಡಿದ್ದೀವಿ ಲಾಸ್ಟ್ ಕ್ಲಾಸ್ನಲ್ಲಿ. ನಾವು ವಿ ಕ್ಯಾನ್ ಜಸ್ಟ್ ಟೇಕ್ ಎ ಬ್ರೀ ಸ್ವಲ್ಪ ಮೋರ್ ಡೀಟೇಲ್ ಲುಕ್ ಎಟ್ ದಟ್. ಅದು ಈ ತರಹ ಶುರು ಆಗತ್ತೆ. ಆ ಆನಂದಮಯ ವಿಷಯದಲ್ಲಿ ಆನಂದ ತಾರತಮ್ಯವನ್ನು, ಮುಕ್ತಿಯಲ್ಲಿ ಬರುವ ಆನಂದ ತಾರತಮ್ಯವನ್ನು ಅಲ್ಲಿ ಹೇಳ್ತಾರೆ. ಅದನ್ನು ಸಂಕ್ಷೇಪವಾಗಿ ನೋಡೋಣ. ಅದು ಶುರುವಾಗುವಾಗ ನಮಗೆ ಮನುಷ್ಯ ಗಂಧರ್ವರನ್ನು ಹಿಡುಕೊಂಡು ಅದು ಹೋಗುತ್ತೆ. ಅಲ್ಲಿ ಹೇಳ್ತಾ ಇದ್ದಾರೆ, ಸೈಯೇಷ ಆನಂದಸ್ಯ ಮೀಮಾಂಸಾ ಭವತಿ ಅಂತೇಳಿ ಉಪನಿಷತ್ತು, ತೈತ್ತಿರೀಯ ಉಪನಿಷತ್ತಲ್ಲಿ ಬರುವಂತಹ ಮಾತು. ಆನಂದ ಮೀಮಾಂಸಾ ಹೇಳುವಾಗ ಅಲ್ಲಿ ಹೇಳ್ತಾರೆ, ಅಲ್ಲಿ ಯುವ ಅಸ್ಯಾತ್ ಸಾಧು ಯುವಾಧ್ಯಾಯಕ ಆಶಿಷ್ಟೋ ದೃಷ್ಟೋ ಬಲಿಷ್ಠ ಅದೆಲ್ಲ ಹೇಳ್ತಾ ಅಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ. ಏನಂತ ಹೇಳಿದರೆ, ಆನಂದದ ಹೇಳಕ್ಕೆ ಒಂದು ಯೂನಿಟ್ ಬೇಕಲ್ವಾ. ಮಾನುಷ ಆನಂದವನ್ನು ಏನು ಯೂನಿಟ್ ಆಗಿ ತಗೊಂಡು ಅಲ್ಲಿ ಒಂದು ಹೇಳ್ತಾರೆ ಏನಂತ ಹೇಳಿದರೆ, ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠ ತಸ್ಯ ಇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾ ಸ್ಯಾತ್ ಸ ಏಕೋ ಮಾನುಷ ಆನಂದ ಅಂಥೇಳಿ. ಮಾನುಷ ಆನಂದ ಅನ್ನೋದು ಒಂದು ಯೂನಿಟ್ ಆಗಿ ತಗೊಂಡು ಅಲ್ಲಿ ಒಂದು ಹೇಳ್ತಾರೆ ಏನಂತ ಹೇಳಿದರೆ, ಮುಕ್ತರಾದ ಒಂದು ಮನುಷ್ಯ ಜೀವ ಅಂದರೆ ಉತ್ತಮ ಮನುಷ್ಯೋತ್ತಮರಾದವರು ಮುಕ್ತ ಚಕ್ರವರ್ತಿ ಭಗವಂತನ ಸಾಮೀಪ್ಯ ರೂಪವಾದ ಮೋಕ್ಷವನ್ನು ಅದು ಪಡೆದು ನಿರ್ದಿಷ್ಟವಾದಂಥ ಗುಣ ಅಂದರೆ ಅವನು ನಿರ್ದುಷ್ಟ ಅಂತ ಹೇಳಿದರೆ ಅಹಂಕಾರ ಕಾಮ ಕ್ರೋಧ ಲೋಭ ಇತ್ಯಾದಿ ದೋಷಗಳಿಲ್ಲದೆ ಇರುವಂಥದ್ದು, ಅಂತಹ ಗುಣಗಳನ್ನು ಹೊಂದಿದವನಾಗಿ ಅವನು ಅಧ್ಯಯನ ತಾನು ಮಾಡಿದ ಅಧ್ಯಯನದ ಪೂರ್ಣ ಫಲವನ್ನು ಪಡೆದಿರ್ತಾನೆ. ಅದಕ್ಕೆ ಸಾಧಿಯುವ ಅಧ್ಯಾಯಕ ಅಂಥೇಳಿ ಆ ಪೂರ್ಣ ಅಧ್ಯಯನದ ಫಲವನ್ನು ಪಡೆಯಿರ್ತಾನೆ. ನಿತ್ಯ ಪೂರ್ಣ ಆಗಿರುವಂತಹ ಸುಖವನ್ನು ಪಡೆದವನಾಗಿ ನಿರ್ವಿಕಾರ ಅದಾದ ಮೇಲೆ ಅಲ್ಲಿ ಹೇಳ್ತಾರೆ ನಿರ್ವಿಕಾರನಾಗಿರಬೇಕವನು. ಅತಿಶಯವಾದ ಬಲಿಷ್ಠ ದೃಢಿಷ್ಠ ಬಲಿಷ್ಠ ಆಶಿಷ್ಠ ಆಶ ಪೂರ್ಣವಾದವನು ಸುಖವನ್ನು ಪಡೆದವನು, ದೃಢಿಷ್ಠ ವಿಕಾರವಿಲ್ಲದವನು, ಬಲಿಷ್ಠ ಅತ್ಯಧಿಕವಾದ ಬಲವುಳ್ಳವನು ಇದೆಲ್ಲ ಆಗಿರ್ತಾನೆ. ಇಂತಹ ಮುಕ್ತ ಚಕ್ರವರ್ತಿಗೆ ಸಂಸಾರ ದಶೆಯಲ್ಲಿ ಅಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ, ತಸ್ಯ ಇಯಂ ಪೃಥಿವೀ ಸರ್ವ ವಿತ್ತಸ್ಯ ಪೂರ್ಣಾ ಸ್ಯಾತ್ ಅಂತೇಳಿ. ಅಂದರೆ ಆ ಮುಕ್ತರಾದ ಚಕ್ರವರ್ತಿ ಸಂಸಾರ ಅವಸ್ಥೆಯಲ್ಲಿರುವಾಗ ಒಂದು ತ್ರಿಯುಗದಲ್ಲಿ ಅಂತ ತಗೊಳ್ತಾರೆ. ಯಾಕಂದ್ರೆ ಈ ಕಲಿಯುಗದಲ್ಲಿ ಈ ಸಮಸ್ತ ಪೃಥ್ವಿಗೆ ಧನಪೂರ್ಣನಾಗಿರುವಂತಹ ಅವನಿಗೆ ಚಕ್ರವರ್ತಿ ಆಗಿರೋದು ಇಲ್ಲಿ ಕಾಣಲಿಲ್ಲ. ಆದ್ದರಿಂದ ಅಲ್ಲಿ ತ್ರೇತ ಯಾಕೆ ತ್ರೇತಾಯುಗದಲ್ಲಿ ತಗೊಳ್ತಾರೆ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಅವರ ಸಾಮರ್ಥ್ಯವು ಅಷ್ಟಾಗಿರ್ತು. ಆದ್ದರಿಂದ ಈ ಇಡೀ ಪೃಥ್ವಿ ಲೋಕ ಭೂಮಿ ಎಲ್ಲವೂ ಕೂಡ ಧನಪೂರ್ಣವಾಗಿ ಇದ್ದಾಗ ಅವನು ಎಷ್ಟು ಇಡೀ ಭೂಮಿ ಚಕ್ರವರ್ತಿಯಾಗಿ ಇದ್ದರೆ ಅವನಿಗೆ ಎಷ್ಟು ಆನಂದ ಬರುತ್ತೋ ಅದೆಲ್ಲವೂ ಸೇರಿ ಮನುಷ್ಯ ಮುಕ್ತ ಚಕ್ರವರ್ತಿಯ ಒಂದು ಆನಂದ ಅಂತ ಒಂದು ಆನಂದದ ಯೂನಿಟ್ ಅನ್ನು ಡಿಫೈನ್ ಮಾಡ್ತಾ ಇದ್ದಾರೆ. ಅಂದ್ರೆ ದ ಅಮೌಂಟ್ ಆಫ್ ಪ್ಲೆಷರ್ ಒನ್ ಪರ್ಸನ್ ಗೆಟ್ಸ್ ಬೈ ಬಿಕಮಿಂಗ್ ದ ಎಂಪರರ್ ಆಫ್ ದ ಎಂಟೈರ್ ಅರ್ತ್ ಫಿಲ್ಡ್ ವಿತ್ ಲಾಡ್ ಆಫ್ ವೆಲ್ತ್, ಅಂತಹ ಆನಂದ ಒಂದು ಆನಂದ ಯೂನಿಟ್ ಅನ್ನು ಹೇಳಿ ಇದನ್ನು ಮನುಷ್ಯ ಆನಂದ ಮಾನುಷ ಆನಂದ ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂತಹ ಸ ಏಕೋ ಮನುಷ್ಯ ಗಂಧರ್ವಾನಾಂ ಆನಂದ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ ಅಂತೇಳಿ. ಇಂತಹ ಆನಂದ ಅದಕ್ಕಿಂತಲೂ ಹೆಚ್ಚು ಪಟ್ಟು ಎಷ್ಟೋ ಆನಂದ ಜಾಸ್ತಿ ಆಗಿರುವಂಥದ್ದು ಅದು ಮುಕ್ತರಾದಂತಹ ಅವರಿಗೆ ಇಷ್ಟು ಆನಂದ ಸಿಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಮನುಷ್ಯ ಗಂಧರ್ವಾಣಾಂ ಆನಂದ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ ಏನು ತೇಯೇ ಶತಂ ಮಾನುಷ ಆನಂದ. ಅಂತಹ ಯೂನಿಟ್ ಮನುಷ್ಯ ಆನಂದರ ಯೂನಿಟ್ ಒಂದು ನೂರು, ಈ ನೂರು ಅನ್ನೋದು ಕೂಡ ಒಂದು ತರ ಉಪಲಕ್ಷಣ ಅಂತ ತಗೋಬೇಕು. ಆಕ್ಚುಲಿ ನೂರು ಅಂದ್ರೆ ಮೇ ಬಿ ನೂರು ಇರಬಹುದು, 200 ಇರಬಹುದು, 1000 ಇರಬಹುದು, ಬಟ್ ಇಸ್ ಫೈನೈಟ್ ನಂಬರ್, ಸ್ಟಿಲ್ ಅದು ಫೈನೈಟ್ ನಂಬರ್. ಆದ್ದರಿಂದ ಅದು 100 ಆನಂದಗಳು, ಮನುಷ್ಯ ಆನಂದಗಳು ಒಂದು ಮನುಷ್ಯ ಗಂಧರ್ವನ ಆನಂದವಾಗತ್ತೆ. ಸ ಏಕೋ ಮನುಷ್ಯ ಗಂಧರ್ವಾಣಾಂ ಆನಂದ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ ಅಂತ ಹೇಳಿ ಅಲ್ಲಿ ಶಬ್ದ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ ಅಂತ ಪ್ರಯೋಗ ಮಾಡಿದ್ದಾರೆ. ಯಾಕೆ ಅಂದ್ರೆ ಮುಕ್ತರ ಪ್ರಸಕ್ತಿ, ಆ ಮುಕ್ತನಾದಂತಹವನಿಗೆ ಅಷ್ಟು ಆನಂದ ಬರುತ್ತೆ. ಅಂದ್ರೆ ಅಮುಕ್ತ ದಶೆಯಲ್ಲಿ ಇರುವ ಆ ಮನುಷ್ಯಾನಂದವು ಎಷ್ಟಿದೋ ಅದಕ್ಕೆ ಎಷ್ಟೋ ಪಟ್ಟು ಹೆಚ್ಚು ಆನಂದ ಆ ಮೋಕ್ಷಕ್ಕೆ ಹೋದವನಿಗೆ ಅವನಿಗೆ ಬರುತ್ತೆ, ಮನುಷ್ಯ ಗಂಧರ್ವನಿಗೆ. ಅದರಿಂದ ಹೀಗೆ ಕೌಂಟ್ ಮಾಡ್ತಾ ಒಂದೊಂದೊಂದೊಂದು ಕೌಂಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ತೇ ಯೇ ಶತಂ ಮನುಷ್ಯ ಗಂಧರ್ವಾಣಾಂ ಆನಂದ ಸ ಏಕೋ ದೇವ ಗಂಧರ್ವಾಣಾಂ ಆನಂದ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ. ಅಂದರೆ ಈ ಮನುಷ್ಯ ಗಂಧರ್ವರ ಆನಂದ ಎಷ್ಟು ಬಂದಿದೋ ನಾವು ಹೇಳಿದ ಮುಂಚೆ ನೋಡಿದ್ದು, ಅದಕ್ಕಿಂತ 100 ಆನಂದ ಮುಕ್ತರಾಗಿ ವೇದಾಭ್ಯಾಸದ ಪೂರ್ಣ ಫಲವನ್ನು ಪಡೆದು ಶ್ರೋತ್ರಿಯಸ್ಯ ಚಾಕಾಮಹತಸ್ಯ ಶ್ರೋತ್ರಿಯ ಶ್ರುತ್ರಿಯ ಅಂತ ಪ್ರಯೋಗ ಮಾಡ್ತಾರೆ. ಅಂದರೆ ಶ್ರೋತ್ರಿಯ ಶಬ್ದ ಶ್ರುತಿ ವೇದ ವೇದ ಅಧ್ಯಯನ ಅಭ್ಯಾಸದ ಪೂರ್ಣ ಫಲವನ್ನು ಪಡೆದವನಿಗೆ ಶ್ರೋತ್ರಿಯ ಅಂತ ಕರೀತಾರೆ. ಅಕಾಮಹತ ಅಂತ ಹೇಳಿದರೆ ಅವರು ತೃಪ್ತರಾಗಿದ್ದಾರೆ, ಅಂದರೆ ಆಪ್ತಕಾಮರಾಗಿದ್ದಾರೆ. ಆಪ್ತಕಾಮತ್ವ ಅನ್ನೋದು ಮೋಕ್ಷದಲ್ಲಿ ಮಾತ್ರ ಇರುವಂಥದ್ದು. ಆದ್ದರಿಂದ ಅಂತಹ ಆಪ್ತಕಾಮರಾಗಿರುವಂತಹ ಅವರು ಯಾರಿದ್ದಾರೋ ಅಂತಹ ದೇವಗಂಧರ್ವರ ಒಂದು ಆನಂದಕ್ಕೆ ಸಮಾನವಾಗತ್ತೆ. ಸೊ 100 ಆನಂದಗಳು, ಮನುಷ್ಯ ಗಂಧರ್ವರ ಆನಂದಗಳ ಕೌಂಟ್ ಎಷ್ಟು ಅಂದರೆ ಅದಕ್ಕೆ 100ರಷ್ಟು ದೇವಗಂಧರ್ವರ ಆನಂದ. ಮನುಷ್ಯ ಗಂಧರ್ವರವರೆಗೂ ಅವರೆಲ್ಲರೂ ಕೂಡ ನಿರಂಶ ಜೀವರು. ಮನುಷ್ಯ ಗಂಧರ್ವರು ಆದ ಮೇಲೆ ದೇವಗಂಧರ್ವರು ಅವರು ಸಾಂಶ ಜೀವರು. ದೇವಗಂಧರ್ವರಿಂದ ಮೇಲೆ ಹೋಗುವವರೆಲ್ಲರೂ ಕೂಡ ಸಾಂಶ ಜೀವರು. ಸೊ ನಿರಂಶ ಜೀವರನ್ನು ಹಿಡ್ಕೊಂಡು ಕೌಂಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸಾಂಶ ಜೀವರಾದಂತಹ ದೇವಗಂಧರ್ವರ ಆನಂದವು ಅದನ್ನು ಮತ್ತು 100 ಪಟ್ಟು ತಗೊಂಡರೆ ತೇಯೇ ಶತಂ ದೇವಗಂಧರ್ವಾಣಾಂ ಆನಂದಃ ಸ ಏಕಃ ಪಿತೃಣಾಂ ಚಿರಲೋಕ ಲೋಕಾನಾಂ ಆನಂದಃ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ದೇವಗಂಧರ್ವರ ಆನಂದ ಎಷ್ಟಿದೋ ಅದಕ್ಕೆ 100ರಷ್ಟು ಆನಂದ ಮುಕ್ತಿಗೆ ಮುಂಚೆ ಚಿರಲೋಕವೆಂಬ ಲೋಕವನ್ನು ಪಡೆದಿರುವಂತಹ ಮುಕ್ತರಾಗಿ ವೇದದ ಪೂರ್ಣ ಫಲವನ್ನು ಪಡೆದು ತೃಪ್ತರಾಗಿರುವಂತಹ ಪಿತೃಗಳು ಪಿತೃದೇವತೆಗಳು ಅವರ ಒಂದು ಆನಂದವಾಗಿದೆ. ಇದು ಜನರಲ್ ಆಗಿ ಹೇಳುವಂಥದ್ದು. ಆದ್ದರಿಂದ ನಾವು ಇದು ಇದರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ಇಲ್ಲಿರುವಾಗ ಅವರವರಿಗೆ ಮತ್ತು ಬೇರೆ 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 ತಾರತಮ್ಯ, ವಿಸ್ತಾರವಾದ ತಾರತಮ್ಯ ನಾವು ಹರಿಕಥಾನುಸಾರದಲ್ಲಿ ನೋಡಿದ್ವಿ. ಮತ್ತು ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬೇರೆ ಹೇಗಿರುತ್ತೆ ದೇವತೆಗಳು, ಅನೇಕ ಕಕ್ಷೆಗಳನ್ನು ಬರುತ್ತೆ. ಇಲ್ಲಿ ಅಷ್ಟು ಡೀಟೇಲ್ಡ್ ಆಗಿ ಕಕ್ಷ 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 ಹೇಳ್ತಾ ಹೋಗೋದಿಲ್ಲ, ಆದರೆ ಬ್ರಾಡ್ ಆಗಿ ಒಂದೊಂದೊಂದೊಂದು ಹೆಜ್ಜೆ ಹೇಳ್ತಾ ಹೋಗ್ತಾರೆ. ಸೊ ಆದ್ದರಿಂದ ಇದು ದಿಸ್ ಈಸ್ ನಾಟ್ ಎ ಡೀಟೈಲ್ಡ್ ಅಕೌಂಟ್. ಆದ್ದರಿಂದ ನಾವು ವಿ ಡೋಂಟ್ ಹ್ಯಾವ್ ಟು ಗೋ ಟೂ ಮಚ್ ಇನ್ ಟು ಇದು ಹೇಗೆ ಅವ್ರ ಮಧ್ಯೆ ಇದಿಲ್ಲ ಅದೇ ಇದ್ದಾರಲ್ವಾ ಅಂತ ನಾವು ನೋಡಬೇಕಾಗಿಲ್ಲ. ಬೇಸಿಕ್ ಆಗಿ ಮನುಷ್ಯ ಗಂಧರ್ವರಿಗಿಂತ ದೇವಗಂಧರ್ವರಿಗೆ ಹೆಚ್ಚು, ದೇವಗಂಧರ್ವರಿಗೆ ಅವರಿಗಿಂತಲೂ 100 ಪಟ್ಟು ಆನಂದ, ಪಿತೃದೇವತೆಗಳಿಗೆ ಇರುವಂತಹ ಆನಂದ ಅದು ಮತ್ತು ಅದಕ್ಕೆ 100ರಷ್ಟು ಆನಂದ ಹೇಳುವಾಗ ತೇಯೇ ಶತಂ ಪಿತೃಣಾಂ ಚಿರಲೋಕಲೋಕಾನಾಂ ಆನಂದ ಸ ಏಕಃ ಆಜಾನಜಾನಾಂ ದೇವಾನ ಆಜಾನಜ ದೇವತೆಗಳು ಅಂತ ಕರೆಯಲ್ಪಡುವ ಅವರ ಆನಂದ ಆ ಪಿತೃದೇವತೆಗಳ ಆನಂದಕ್ಕಿಂತಲೂ 100 ಪಟ್ಟಿದೆ ಅಂತೇಳಿ. ಅದೇ ವಿಧವಾಗಿ ಆಜಾನಜ ಆನಂದವನ್ನು ನೋಡುವಾಗ ತೇಯೇ ಶತಂ ಆಜಾನಜಾನಾಂ ದೇವಾನಾಂ ಆನಂದ ಸ ಏಕಃ ಕರ್ಮ ದೇವಾನಾಂ ದೇವಾನಾಂ ಆನಂದ ಯೇ ಕರ್ಮಣ ದೇವಾನ್ ಅಪಿಯಂತಿ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ ಅಂತೇಳಿ. ಅಂದರೆ ಆಜಾನದ ದೇವತೆಗಳಿಗಿಂತಲೂ ಕರ್ಮಜ ದೇವತೆಗಳು ಅಂತ ಕರೆಯಲ್ಪಡುವವರು ಆ ಕರ್ಮಜ ದೇವತೆಗಳ ಆನಂದ ಅದಕ್ಕೆ 100 ಪಟ್ಟಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ತೇಯೇ ಶತಂ ಕರ್ಮ ದೇವಾನಾಂ ದೇವಾನಾಂ ಆನಂದ ಸ ಏಕೋ ದೇವಾನಾಂ ಆನಂದ ದೇವತೆಗಳು ಕರ್ಮಜ ದೇವತೆಗಳಾದ ಮೇಲೆ ನೆಕ್ಸ್ಟ್ ದೇವತೆಗಳ ಆನಂದ ಅದು ಆ ಕರ್ಮದ ದೇವತೆಗಳಿಗಿಂತಲೂ 100 ಪಟ್ಟು ಹೆಚ್ಚಾಗಿದೆ ಅಂತೇಳಿ. ತೇಯೇಷದಂ ದೇವಾನಾಂ ಆನಂದ ಸ ಏಕ ಇಂದ್ರಸ್ಯ ಆನಂದ. ಇದನ್ನಾಕೆ ಯಾಕೆಷ್ಟು ಸ್ವಲ್ಪ ಡೀಟೇಲ್ ಆಗಿ ಹೋಗ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಉಪನಿಷತ್ತಿನಲ್ಲಿ ಬರುವಾಗ ಆ ದೇವತೆಗಳ ಆನಂದಕ್ಕಿಂತಲೂ ಇಂದ್ರನ ಆನಂದ 100 ಪಟ್ಟು ಹೆಚ್ಚಿದೆ ಅಂತ ಹೇಳ್ತಾರೆ. ಇಂದ್ರ ಅಂದ್ರೆ ನಮಗೆ ಸಡನ್ ಆಗಿ ಹೌದು ಇಂದ್ರ ಅಂದ್ರೆ ದೇವೇಂದ್ರ ಅಂತಾನೆ ಬರುತ್ತೆ. ಆದ್ರೆ ಆಚಾರ್ಯರು ಅಲ್ಲಿ ಇಂದ್ರ ಶಬ್ದಕ್ಕೆ ಅದು ಇಂದ್ರ ಅಲ್ಲ ದಕ್ಷ ಪ್ರಜಾಪತಿ ಅಂತ ಹೇಳ್ತಾರೆ. ಯಾಕೆ ಹಾಗೆ ಹೇಳ್ತಾರೆ, ಅದಕ್ಕೆ ಏನು ಕಾರಣ ಅಂತ ಹೇಳಿದರೆ ಬೇರೆ ಕಡೆ ಇರುವಂತಹ ವಾಕ್ಯಗಳು ಅದನ್ನು ತಗೊಂಡು ಅದನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳುವಾಗ ಆಜಾನ ದೇವತಾ ತಾಹಿ ತಾಭ್ಯೋ ಅಗ್ರ್ಯಾಹ ಕರ್ಮದೇವತಾ ಬಲಿ ಆದ್ಯಾ ಅಂತರಾಪ್ರಾಪ್ತ ದೇವತಾ ಕರ್ಮದೇವತಾ ಬಲಿ ಚಕ್ರವರ್ತಿ ಪ್ರಹ್ಲಾದ ಮುಂತಾದವರು ಅವರು ಕರ್ಮದ ದೇವತೆಗಳು ಅದೆಲ್ಲ ಆದ ಮೇಲೆ ಕರ್ಮದೇವತಾ ತಾಭ್ಯಶ್ಚ ತಾತ್ವಿಕಾ ದೇವತಾ ಸೃಷ್ಟಿಯಾದವು ದೇವತಾಂಗತಾ ಅಂಥೇಳಿ ತೇಭ್ಯ ದಕ್ಷ ಚ ಇಂದ್ರನಾಮ ಅವರಿಗಿಂತಲೂ ದಕ್ಷನಿಗೆ ಇಂದ್ರ ಅಂತ ಕರೆಯಲ್ಪಡುವ ದಕ್ಷನಿಗೆ ಅಂತ ಉಲ್ಲೇಖ ಬರುತ್ತೆ. ಅದು ಹೇಗೆ ರೀ ದಕ್ಷನಿಗೆ ಇಂದ್ರ ಅನ್ನುವ ಶಬ್ದ ಹೇಗೆ ಕೂಡುತ್ತೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ವ್ಯುತ್ಪತ್ತಿಯನ್ನು ಕೊಡ್ತಾ ಇದ್ದಾರೆ. ಇಂದ್ರ ಅಂತ ಹೇಳಿದಾಗ ಇಂದುಂ ಸಹಿ ಇಂದುಂ ರಾರಯತ್ ಪುರ ಅಂಥೇಳಿ ದಕ್ಷ ಪ್ರಜಾಪತಿ ಇಂದ್ರನನ್ನು ಒಂದು ಉಲ್ಲೇಖ ಬರುತ್ತೆ ಏನಂತ ಹೇಳಿದರೆ ದಕ್ಷ ಪ್ರಜಾಪತಿ ಇಂದ್ರ
ಅಂತ ಕರೆಯಲ್ಪಡುವುದಕ್ಕೆ ಇಂದ್ರನ ಕಳೆಗಳಿರುತ್ತೆ ನೋಡ್ರಿ, ಅದ ಕ್ಷಯಕ್ಕೆ ಕಾರಣನಾಗಿದ್ದಾನೆ. ಚಂದ್ರನಿಗೆ ಶಾಪ ಕೊಟ್ಟು ಅವನ ಕಳೆಗಳ ಕ್ಷಯ ಆಗುವುದಕ್ಕೆ ಕಾರಣನಾಗಿದ್ದಾನಾದ್ದರಿಂದ ದಕ್ಷ ಪ್ರಜಾಪತಿಗೆ ಇಂದ್ರ ಇಂದುಂ ರಾರಯತ್, ರಾರಯತ್ ಅಂದ್ರೆ ಕ್ಷೀಣಗೊಳಿಸುವುದು, ಕ್ಷೀಣಗೊಳಿಸುವುದು ಕಳೆಗಳನ್ನು ಕಡಿಮೆ ಮಾಡುವುದು. ಇಂದ್ರನಿಗೆ ಶಾಪ ಬಂದು ಕ್ಷಯ ಅವನು ಅಂದ್ರೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ, ಕೃಷ್ಣ ಪಕ್ಷದಲ್ಲಿ ಕಡಿಮೆ ಆಗುವುದು, ಶುಕ್ಲ ಪಕ್ಷದಲ್ಲಿ ಹೆಚ್ಚಾಗುವುದು, ಇದೆಲ್ಲ ಇದು ಶಾಪ ಮೂಲಕವಾಗಿ ಇಂದ್ರನಿಗೆ ಶಾಪವನ್ನು ಕೊಟ್ಟಿದ್ದ ದಕ್ಷ ಪ್ರಜಾಪತಿ ಮೂಲಕವಾಗಿ ಆ ಶಾಪ ಬರುತ್ತೆ. ಆದ್ದರಿಂದ ಆ ಕಾರಣದಿಂದ ಚಂದ್ರನಿಗೆ ಆ ಶಾಪ ಬರುವಂತೆ ಮಾಡ್ತಾರೆ. ಆದ್ದರಿಂದ ದಕ್ಷ ಪ್ರಜಾಪತಿಗೆ ಇಂದ್ರ ಅನ್ನುವ ಹೆಸರಿದೆ, ಇಂದುಂ ರಾರಯತ್ ಪುರ ಅಂತ ಹೇಳಿ. ತಸ್ಮಾತ್ ಅದು ಆದ ಮೇಲೆ ಇಲ್ಲಿ ಇನ್ನೊಂದು ಹೇಳಿ, ಸೊ ಇಂದ್ರ ಅಂದ್ರೆ ದಕ್ಷ ಪ್ರಜಾಪತಿ, ದಕ್ಷ ಪ್ರಜಾಪತಿಗೆ ತಾತ್ವಿಕ ದೇವತೆಗಳಿಗಿಂತ 100 ಪಟ್ಟು ಆನಂದ ಅಂತ ಹೇಳಿ. ಅದಾದ ಮೇಲೆ ತೇಯೇಷ ತಮ್ಮ ಇಂದ್ರಸ್ಯ ಆನಂದ ಸ ಏಕೋ ಬೃಹಸ್ಪತಿರ ಆನಂದ, ನಾವು ಪ್ರಖ್ಯಾತವಾಗಿ ಇರುವ ಇಂದ್ರ 8ನೇ ಕಕ್ಷೆ, ಬೃಹಸ್ಪತಿ 10ನೇ ಕಕ್ಷೆ. ಆದ್ದರಿಂದ ಇಲ್ಲಿ ನಮ್ಗೆ ಹೇಳುವಂಥದ್ದು ದಕ್ಷ ಪ್ರಜಾಪತಿಕ್ಕಿಂತಲೂ ಬೃಹಸ್ಪತಿ ಅಂತ ಹೇಳಿದಾಗ, ಇಲ್ಲಿ ಬೃಹಸ್ಪತಿ ಅನ್ನುವ ಶಬ್ದ ದೇವಗುರು ಬೃಹಸ್ಪತಿಯನ್ನು ಹೇಳ್ತಾ ಇಲ್ಲ, ಬೃಹಸ್ಪತಿ ಅನ್ನುವುದು ಇಂದ್ರನಿಗೆ ಅನ್ವಯವಾಗುತ್ತೆ ಅಂತೇಳಿ ಅದಕ್ಕೆ ನಿರ್ವಚನ ಕೊಡ್ತಾರೆ. ಏನಂತ ಹೇಳಿದೆ, ತಸ್ಮಾತ್ ಬೃಹಸ್ಪತಿ ನಾಮ ಮಹೇಂದ್ರತ್ವಾತ್ ಪುರಂದ್ರ, ಬೃಹಸ್ಪತಿ ಬೃಹತ್ತಾದ ಗಣಗಳಿಗೆ ಪತಿಯಾಗಿದ್ದಾನಾದ್ದರಿಂದ ಇಂದ್ರನಿಗೆ ಬೃಹಸ್ಪತಿ ಅಂತ. ಈ ವಿಧವಾಗಿ ಇಲ್ಲ ಅಂದ್ರೆ ತಾರತಮ್ಯದ ಗೊಂದಲ ತುಂಬಾ ಆಗ್ತಾ ಇತ್ತು, ಆಚಾರ್ಯರು ಇದು ಹೇಳಿದ್ದಾರಾದ್ದರಿಂದ ನಮಗೆ ತಾರತಮ್ಯ ಭಂಗವಿಲ್ಲದೆ ಇರುವಂತಹ ಪ್ರಸಕ್ತಿ ಬರುತ್ತೆ. ಹೀಗೆ ಇಂದ್ರನ ಇಂದ್ರ ಅಂತ ಹೇಳಿದಾಗ ಅದು ದಕ್ಷ ಪ್ರಜಾಪತಿ, ಬೃಹಸ್ಪತಿ ಎನ್ನುವಾಗ ಇಂದ್ರ ಅಂತ ತಗೊಂಡ್ರೆ ನಮ್ಗೆ ಎಲ್ಲ ಹೊಂದಾಣಿಕೆ ಆಗಿಬಿಡುತ್ತೆ. ಅದಕ್ಕೆ ಅದಕ್ಕೆ ಪ್ರಮಾಣ ವಾಕ್ಯವನ್ನು ಕೊಡ್ತಾರೆ. ಆದ್ದರಿಂದ ಆ ಪ್ರಮಾಣ ವಾಕ್ಯದ ಅನುಸಾರವಾಗಿ ನಮಗೆ ಬರುವಂತಹ ಮಾತು ತೇಯೇಷ ತಮ್ಮ ಬೃಹಸ್ಪತಿರಾನಂದ ಸ ಏಕ ಪ್ರಜಾಪತೇ. ಇಲ್ಲಿ ನೋಡ್ರಿ, ಇಲ್ಲಿ ಪ್ರಜಾಪತಿ, ಸೊ ಆ ಬೃಹಸ್ಪತಿ ಅಂದ್ರೆ ಇಂದ್ರ, ಇಂದ್ರನ ಆನಂದಗಳನ್ನು ಹೇಳುವಾಗ ಆ ಇಂದ್ರನಿಕ್ಕಿಂತ 100 ಪಟ್ಟು ಆನಂದ ಅಂತ ಹೇಳ್ತಾರೆ. ಇಂದ್ರನಿಕ್ಕಿಂತ 100 ಪಟ್ಟು ಆನಂದ ಅಂತ ಹೇಳಿದಾಗ ದಕ್ಷ ಪ್ರಜಾಪತಿ ಆನಂದಕ್ಕಿಂತ ಇಂದ್ರನ ಆನಂದ ಜಾಸ್ತಿ, ಇಂದ್ರನ ಆನಂದಕ್ಕಿಂತಲೂ 100ರಷ್ಟು ಆನಂದ ಪಡೆದು ತೃಪ್ತನಾಗಿರುವಂತಹ ಇದು ಶೇಷನ ಆನಂದ ಅಂತೇಳಿ. ಅಲ್ಲಿ ಏನ ಪ್ರಜಾಪತಿ ಅಂತ ಹೇಳಿದಾಗ ಪ್ರಜಾಪತಿ ಅನ್ನುವ ಶಬ್ದ ಶೇಷನಿಗೆ ಅನ್ವಯ ಮಾಡುತ್ತಾರೆ. ಪ್ರಜಾಪತಿ ಮುಕ್ತೋ ರುದ್ರ ಅಂತೇಳಿ, ಯಾಕಂದ್ರೆ ಪ್ರಜಾಪತಿ ಪಶುಪತಿ ಅದು ರುದ್ರನಿಗಿದೆ. ನಾವು ಒಂದ್ಸಾರಿ ಹೇಳಿದೆ ರುದ್ರರಿಗೆ ಮೋಕ್ಷವಿಲ್ಲರಿ ಅದು ಹೇಗೆ ಅದು ಅಂತ ನಮ್ಗೆ ಸ್ವಲ್ಪ ಪ್ರಶ್ನೆ ಬಂತು. ನಾವು ಮುಕ್ತ ರುದ್ರ ಅಂತ ಹೇಳಿದಾಗ ಆಟೋಮ್ಯಾಟಿಕ್ ಆಗಿ ಶೇಷ ಅಂತ ತಗೊಳ್ಳುವುದು, ಯಾಕಂದ್ರೆ ಮುಕ್ತನಾದ ರುದ್ರ ಶೇಷನೆ. ಆದ್ದರಿಂದ ಪ್ರಜಾಪತಿ ಅಂದ್ರೆ ರುದ್ರದೇವರು, ಮುಕ್ತ ಪ್ರಜಾಪತಿ ಮುಕ್ತ ರುದ್ರದೇವರು ಅಂತ ಹೇಳಿದಾಗ ಅಶೇಷ ಪದವಿಯಿಂದ ಮುಕ್ತ ಪಡೆದಂತಹ ರುದ್ರದೇವರು. ಆದ್ದರಿಂದ ಅಲ್ಲಿ ಆಟೋಮ್ಯಾಟಿಕ್ ಆಗಿ ನಾವು ತಗೋಬೇಕಾಗಿದ್ದು ಇಂದ್ರನ ಆನಂದಕ್ಕಿಂತಲೂ 100 ಪಟ್ಟು ಆನಂದ ಪ್ರಜಾಪತಿ ಅಂತ ಕರೆಯಲ್ಪಡುವ ಮುಕ್ತ ರುದ್ರರು ಅವರಿಗೆ ಆನಂದ ಬಂತು ಅಂತ ಹೇಳಿ. ತೇಯೇಷದ ಪ್ರಜಾಪತಿಯರ ಆನಂದ ಸ ಏಕೋ ಬ್ರಹ್ಮಣ ಆನಂದ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ. ಸೊ ಆ ರುದ್ರನ ಆನಂದಕ್ಕಿಂತಲೂ 100 ಪಟ್ಟು ಆನಂದ ಚತುರ್ಮುಖ ಬ್ರಹ್ಮನಿಗೆ ಆನಂದವಿದೆ ಅಂತ ಹೇಳಿ ಹೀಗೆ ಅಲ್ಲಿ ಆನಂದ ತಾರತಮ್ಯ ಬರುತ್ತೆ. ಅದನ್ನು ದೃಷ್ಟಿಯಲ್ಲಿಟ್ಟು ನಾವಿಲ್ಲಿ ಹೇಳ್ತಾ ಅದಕ್ಕೆ ಸ ಏಕೋ ಬ್ರಹ್ಮಾನಂದ ಇತ್ಯಾದಿನ ವಿರಿಂಚಾದೇಹ ಪರಿಮಿತ ಆನಂದತ್ವಂ ಉಕ್ತ ಯತ್ ವಾಚ ನಿವರ್ತಂತೆ ಇತಿ ಆನಂದಮಯಸ್ಯ ಪೂರ್ಣಾನಂದತ್ವ ಉಕ್ತೇಹೇ ಇತಿ ಭಾವ. ಸೊ ಇದನ್ನು ನಾವು ಆಚಾರ್ಯರು ಬ್ರಹ್ಮಸೂತ್ರದಲ್ಲಿ ಏನು ಹೇಳಿದ್ದಾರೆ ಅನ್ನೋದು ಈ ಕಾಂಟೆಕ್ಸ್ನ ನೋಡೋಣ. ಆಚಾರ್ಯರು ಈ ಓಂ ಭೇದವ್ಯಪದೇಶಾಚ ಓಂ ಅನ್ನುವ ಬ್ರಹ್ಮಸೂತ್ರಕ್ಕೆ ಈ ವಿಧವಾಗಿ ಭಾಷ್ಯವನ್ನು ಮಾಡಿದ್ದಾರೆ. ತೇಯೇಷದಂ ಪ್ರಜಾಪತೇ ಆನಂದ ತೈತಿರೋಪನಿಷತ್ ವಾಕ್ಯವನ್ನು ಹೇಳ್ತಾ ಅದಕ್ಕೆ ಅದೃಶ್ಯೇ ಅನಾತ್ಮೇ ನಿರುಕ್ತೇ ಅನಿಲಯನೇ ಅಭಯಂ ಪ್ರತಿಷ್ಠಾಂ ವಿಂದತೆ ಅಥ ಸೋಭಯಂ ಗತೋಭವತಿ. ಸೊ ಈ ವಾಕ್ಯಗಳೆಲ್ಲವೂ ಕೂಡ ಇದು ಭಗವಂತ ಅನಾತ್ಮ್ಯ ಅಂತ ಹೇಳಿದರೆ ಒಡೆ ಇಲ್ಲದವನು, ಯಾರಾದ್ರೆ ಅದೃಶ್ಯನಾಗಿದ್ದಾನೋ ಅನಾತ್ಮ್ಯನಾಗಿ ಅಂದ್ರೆ ಆತ್ಮ ಇಲ್ಲದವನು, ಒಡೆಯನಿಲ್ಲದವನು, ಸ್ವಾಮಿ ಇಲ್ಲದವನು, ಅವನೇ ಸರ್ವೋತ್ತಮ. ಅನಿರುಕ್ತೆ ಅನಿಲಯನೆ ಅಭಯಂ ಪ್ರತಿಷ್ಠಾಂ ವಿಂದತೆ, ಅಂತಹವನನ್ನು ಹೊಂದಿದರೆ ಮಾತ್ರವೇ ನಮಗೆ ಮೋಕ್ಷ ಸಿದ್ಧವಾಗತ್ತೆ ಅಂತ ಹೇಳಿ ಅಥ ಸೋ ಅಭಯಂ ಗತೋ ಭವತಿ. ಅಂತಹ ಈ ವಿಧವಾಗಿ ಅಂತಹ ಪರಬ್ರಹ್ಮನನ್ನು ಉಪಾಸನೆ ಮಾಡುವವನೇ ಅಭಯ ಸ್ಥಿತಿಯ ಮೋಕ್ಷವನ್ನು ಪಡಿತಾನೆ ಅನ್ನುವ ಈ ವಿಧವಾಗಿ ಅನೇಕ ವಚನಗಳನ್ನು ಇಲ್ಲಿ ಉಲ್ಲೇಖನ ಮಾಡ್ತಾ ಹೋಗ್ತಾ ಇರ್ತಾರೆ. ಶ್ರೇಯಶ್ಚ ಎಂ ಪುರುಷ ಇತ್ಯಾದಿ ಭೇದವ್ಯಪದೇಶ, ಇವೆಲ್ಲವೂ ಕೂಡ ಭೇದವನ್ನು ಹೇಳುವ ವಾಕ್ಯಗಳು. ಆವಾಗ ಪೂರ್ವಪಕ್ಷದವರು ಬಂದು ಇಲ್ಲ ಸರಿ ಇವರೆಲ್ಲ ಇರಲಿ, ಆದರೆ ಇದೆಲ್ಲ ಪರಬ್ರಹ್ಮನ್ ಹೇಳುತ್ತೆ ಅಂತ ಹೇಳಲಿ, ಆದರೆ ಪರಬ್ರಹ್ಮಕ್ಕಿಂತಲೂ ಎಲ್ಲ ಜೀವರು ಭ್ರಮರಾಗಿದ್ದಾರೆ, ಯಾಕಂದರೆ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಮುಂತಾದ ವಾಕ್ಯಗಳು ಶ್ರುತಿ ವಾಕ್ಯಗಳು ಬ್ರಹ್ಮ ಪರಬ್ರಹ್ಮ ಆಗಲಿ ಬ್ರಹ್ಮ ನಾರಾಯಣ ನಮ್ಮ ವಿಷ್ಣುಗೆ ಅನ್ವಯವಾಗತಂತೆ ಅವೆಲ್ಲವೂ ಅನ್ವಯವಾದರೂ ಕೂಡ ಈ ಅಭೇದ ವಾಕ್ಯಗಳನ್ನು ತಿಳ್ಕೊಂಡಾಗ ಬೇರೆಯವರಿಗೂ ಅನ್ವಯವಾಗುತ್ತೆ, ಬಿಕಾಸ್ ದ ಅಭೇದ ವಾಕ್ಯಗಳಿದೆ. ಸೊ ಅದರಿಂದ ಈ ಶ್ರುತಿ ವಾಕ್ಯಗಳು ನೀವು ಹೇಳೋ ಪೊಸಿಷನ್ಗೆ ವಿರೋಧ ಬರುತ್ತೆ ಅಂದರೆ ನಚ್ಚ ಅದು ಆ ಶ್ರುತಿ ವಾಕ್ಯಗಳಿಂದ ಯಾವ ವಿರೋಧವೂ ಇಲ್ಲ. ಯಾಕೆ ಅಂದರೆ ಆ ಶ್ರುತಿ ವಾಕ್ಯಗಳಿಗೆ ಅದ್ವೈತಪರವಾದ ಅರ್ಥ ಇಲ್ಲವೇ ಇಲ್ಲ ಅಂತೇಳಿ ನಾವು ಗೀತೆಯನ್ನು ಮಾಡುವಾಗ ಅಹಂ ಬ್ರಹ್ಮಾಸ್ಮಿಯ ಒಂದು ವಿಸ್ತಾರವಾದ ಅರ್ಥವನ್ನು ನೋಡಿದ್ದೀವಿ ಸ್ವಲ್ಪ ಮಟ್ಟಿಗೆ. ಸೊ ಆದ್ದರಿಂದ ಮತ್ತು ಐ ಡೋಂಟ್ ವಾಂಟ್ ಅದು ಇಲ್ಲಿ ನಾನು ಹೇಳೋದಿಲ್ಲ. ಅದೇ ವಿಧವಾಗಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ತತ್ವಮಸಿ ಅನ್ನೋದನ್ನು ಆ ವಿಷಯವನ್ನು ನಾವು ವಿಸ್ತಾರವಾಗಿ ನೋಡ್ಲಿಕ್ಕೆ ಹೋಗ್ತೀವಿ. ಒಟ್ಟಾರೆ ಈ ವಾಕ್ಯಗಳೆಲ್ಲವೂ ಕೂಡ ಔಟ್ ಆಫ್ ಕಾಂಟೆಕ್ಸ್ಟ್ ಕೋಟ್ ಮಾಡಿ ಆ ಪೂರ್ತಿ ವಾಕ್ಯವನ್ನು ತಗೊಳ್ಳದೆ ತತ್ವಮಸಿ ಆಗಲಿ ಅಹಂ ಬ್ರಹ್ಮಾಸ್ಮಿ ಆಗಲಿ ಅದು ಮಚ್ ಲಾರ್ಜರ್ ಸೆಂಟೆನ್ಸ್, ಆ ಲಾರ್ಜರ್ ಸೆಂಟೆನ್ಸ್ ನಲ್ಲಿ ಒಂದು ತುಂಡು ತಗೊಂಡು ಅದನ್ನು ಅಪಾರ್ಥ ಮಾಡಿ ಮುಂದೆ ಇಟ್ಟಿದ್ದಾರೆ. ನಿಜವಾದ ಆ ಪೂರ್ತಿ ವಾಕ್ಯ ತಗೊಂಡ್ರೆ ಅದರ ಅರ್ಥ ಸ್ಪಷ್ಟವಾಗಿ ಗೋಚರವಾಗುತ್ತೆ, ಕಾಂಟೆಕ್ಸ್ ತಗೊಂಡಾಗ ಗೋಚರವಾಗುತ್ತೆ. ನಾನು ಅದಕ್ಕೆ ಯಾವಾಗಲೂ ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ, ಇಫ್ ಮಿಸ್ಟರ್ ಎಕ್ಸ್ ಸೇಸ್ ಐ ಲೈಕ್ ಮಿಸ್ಟರ್ ವೈ ಟು ಬಿ ಕಿಲ್ಡ್ ಅಂತ ಹೇಳಿದ್ರೆ ಮಿಸ್ಟರ್ ಎಕ್ಸ್ ಸೇಡ್ ಐ ಲೈಕ್ ಮಿಸ್ಟರ್ ವೈ ಅಂತ ಅಷ್ಟೇ ತಗೊಂಡು, ಸೊ ಮಿಸ್ಟರ್ ಎಕ್ಸ್ ಲೈಕ್ಸ್ ಮಿಸ್ಟರ್ ವೈ, ಮಿಸ್ಟರ್ ಎಕ್ಸ್ ಲೈಕ್ಸ್ ಮಿಸ್ಟರ್ ವೈ ಅಂತ ಹೇಳಿದ್ರೆ ಹೇಗೆ ಅರ್ಥಶೂನ್ಯವೋ ಹಾಗೆ ಅರ್ಧ ವಾಕ್ಯವನ್ನು ತಗೊಂಡು ಇಂಪಾರ್ಟೆಂಟ್ ಪಾರ್ಟ್ ಬಿಟ್ಬಿಟ್ರೆ ಆ ಅಪಾರ್ಥ ಮಾಡಲಿಕ್ಕೆ ತುಂಬಾ ಅವಕಾಶವಿದೆ. ಹೀಗೆ ಅರ್ಧ ವಾಕ್ಯವನ್ನು ತಗೊಂಡು ಅಪಾರ್ಥ ಮಾಡಿದ್ದಾರೆ. ಸೊ ಅಹಂ ಬ್ರಹ್ಮಾಸ್ಮಿ ನಾವು ವಿಸ್ತಾರವಾಗಿ ನೋಡ್ತೀವಿ, ತತ್ವಮಸಿ ಅನ್ನೋದು ನೆಕ್ಸ್ಟ್ ಗೀತಾ ಕ್ಲಾಸಲ್ಲಿ ವಿಸ್ತಾರವಾಗಿ ನೋಡ್ತೀವಿ. ಬಟ್ ಒಟ್ಟಾರೆ ಇವು ಮಾತ್ರ ನಮಗೆ ಯಾವ ವಿಧವಾದ ವಿರೋಧವನ್ನು ತಗೊಂಡು ಬರೋದಿಲ್ಲ ಅನ್ನೋದು ಆಚಾರ್ಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ನಚ ಶ್ರುತಿ ವಿರೋಧ, ಆದರೆ ಆ ಈ ವಾಕ್ಯಗಳಿಂದ ಯಾವ ಶ್ರುತಿಗಳಿಂದ ನಮಗೆ ವಿರೋಧ ಬರೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಶ್ರುತಿ ವಾಕ್ಯಗಳಿಂದ ಯಾವ ವಿರೋಧವೂ ಬರೋದಿಲ್ಲ. ಅಷ್ಟೇ ಅಲ್ಲದೆ ಯಾಕೆ ಬರೋದಿಲ್ಲ, ನಾಮಾನಿ ಸರ್ವಾಣಿ ಯಂ ಆವಿಶಂತಿ ಇತಿ ಭಲ್ಲವೇ ಶ್ರುತಿ, ಎಲ್ಲ ಹೆಸರುಗಳು ಭಗವಂತನಿಗೆ ಹೋಗಿ ಸೇರುತ್ತೆ. ಸೊ ನಾಮಾನಿ ಸರ್ವಾಣಿ, ಸೊ ಆದ್ದರಿಂದ ಈ ತತ್ವಂ ತತ್ ತ್ವಂ ಹಸಿ ಒಂದೊಂದು ಅಕ್ಷರ ಒಂದೊಂದು ಪದವು ಕೂಡ ಭಗವಂತನನ್ನು ತಿಳಿಸ್ಕೊಡುತ್ತೆ ಅಹಂ ಬ್ರಹ್ಮ. ಅಷ್ಟೇ ಅಲ್ಲದೆ ಅದಕ್ಕೆ ನಮಗೆ ಆಚಾರ್ಯರು ವಿತ್ ಪ್ರೂಫ್ ನಮಗೆ ಕೋಟ್ ಮಾಡಿ ಆ ವಾಕ್ಯಗಳಿಗೆ ಸರಿಯಾದ ಅರ್ಥ ಏನು ಅಂತ ತಿಳಿಸಿದ್ದಾರೆ. ಆದ್ದರಿಂದ ನಾವು ಆಯಾ ಅರ್ಥಗಳನ್ನು ಅಲ್ಲಿ ಆ ವಿಧವಾಗ ನಾವು ಅನ್ವಯ ಮಾಡ್ಕೋಬೇಕು. ತತ್ತ ಶಬ್ದ ವಾಚ್ಯತ್ವ ಉಕ್ತೇಹೆ ಇದಮ್ಮಿ ವಿಶ್ವಂ ಭಗವಾನ್ ಇವ ಇತರ ಯತಃ ಜಗಸ್ಥಾನ ನಿರೋಧ ಸಂಭವ. ಅಲ್ಲಿ ಇತರ ಬೇರೆಯವರಿಗೆ ಇವ ಅಂದ್ರೆ ಭಗವಂತನೇ ಎಲ್ಲವೂ, ಎಲ್ಲವೂ ಭಗವಂತನಂತೆ, ಭಗವಂತ ಎಲ್ಲರಂತೆ ಇವ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಅಂದ್ರೆ ಎಲ್ಲವೂ ಕೂಡ ಅವು ಭಗವ ಪರಾಧೀನ, ಇವ ಶಬ್ದ ಪರಾಧೀನತ್ವವನ್ನು ಹೇಳುವಂತಹ ಶಬ್ದ. ಸೊ ಆ ವಿಧವಾಗಿ ಪರಾಧೀನನ ಭಗವಂತನಿಗೆ ಅಧೀನವಾಗಿದೆ ಎಲ್ಲವೂ ಅಂತ ಹೇಳೋದಕ್ಕಾಗಿ ಭಗವಂತನೇ ಅದರಂತೆ ಇದ್ದಾನೆ, ಅದೇ ಆಗಿದ್ದಾನೆ, ಅದರಂತೆ ಇದ್ದಾನೆ, ಈ ವಿಧವಾದ ಪ್ರಯೋಗಗಳು ಮಾಡ್ತಾರೆ. ಸೊ ಆದ್ದರಿಂದ ಅದೇ ವಿಧವಾಗಿ ಅಸರ್ವ ಸರ್ವ ಇತ್ಯಪಿ ಅವನು ಎಲ್ಲವೂ ಆಗಿದ್ದಾನೆ, ಯಾವುದೂ ಆಗಿಲ್ಲ. ಏನ್ ನೋಡ್ರಿ, ಪರಸ್ಪರ ಅವನು ಹೀಸ್ ಎವ್ರಿಥಿಂಗ್ ಅಂಡ್ ಹೀಸ್ ನಾಟ್ ಎವ್ರಿಥಿಂಗ್ ಅಂದ್ರೆ ಏನು, ಅವನು ಎಲ್ಲವೂ ಆಗಿದ್ದಾನೆ ಅಂದ್ರೆ ಎಲ್ಲವೂ ಅವನ ಅಧೀನದಲ್ಲಿದೆ, ಅವನೆಲ್ಲವೂ ಆಗಿಲ್ಲ ಅಂದ್ರೆ ಅವನೆಲ್ಲದಕ್ಕಿಂತಲೂ ಭಿನ್ನನಾಗಿದ್ದಾನೆ. ಸೊ ಆದ್ದರಿಂದ ಅವನ ಆ ಭೇದವನ್ನು ಹೇಳುವಂತಹ ವಾಕ್ಯಗಳೇ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ವಿದ್ಯಾ ಆತ್ಮನಿ ಭಿದಾ ಅಬೋಧ. ಸೊ ಈ ವಿದ್ಯಾ ಅನ್ನೋದು, ಜ್ಞಾನ ಅನ್ನೋದು ಭೇದವನ್ನು ತಿಳಿಸಿಕೊಡುವುದೇ ಜ್ಞಾನ. ಭಗವಂತನಲ್ಲಿ ನಾವು ಭಗವಂತನ ಒಂದು ರೂಪಕ್ಕೆ ಇನ್ನೊಂದು ರೂಪಕ್ಕೆ ಅಭೇದ ನೋಡಬೇಕೇ ಹೊರತು ಜೀವನಿಗೂ ಪರಮಾತ್ಮನಿಗೂ ಭೇದವನ್ನೇ ನೋಡಬೇಕು, ಅಭೇದವನ್ನು ನೋಡಬಾರದು ಅನ್ನೋದೇ ಅನೇಕ ವಚನಗಳಲ್ಲಿ ಬರುವಂತಹ ವಿಷಯನ ಹೇಳ್ತಾ ಇದ್ದಾರೆ. ಸೊ ಭೇದ ದೃಷ್ಟಿಯ ಅಭಿಮಾನೇನ ನಿಸ್ಸಂಗೇನ ಅಪಿ ಕರ್ಮಣ, ಈ ಭಾಗವತ ವಾಕ್ಯಗಳು ಕೂಡ ಅದನ್ನೇ ಹೇಳುತ್ತೆ. ಅಂದರೆ ಎಲ್ಲಾ ಕಡೆ ಕೂಡ ನಾವು ಆ ಭೇದ ದೃಷ್ಟಿಯಿಂದಲೇ ನಾವು ನೋಡಬೇಕು. ಆ ಇಲ್ಲ ಅಂತ ಹೇಳಿದ್ರೆ ನಾವು ಹೇಗೆ ಭಗವಂತನ ಉಪಾಸನೆ ಮಾಡ್ಲಿಕ್ಕಾಗತ್ತೆ? ನಾವು ಪರಮಾತ್ಮ ಮುಂದೆ ಅಂದ್ರೆ ಭಗವಂತನ ಉಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ಲ. ದುಷ್ಟಂ ಯದಾ ಪಶ್ಯಂತಿ ಆತ್ಮಮಿ ಈಶಂ ಅಸ್ಯ ಮಹಿಮಾನಂ ಇತಿ ವೀತಶೋಕ. ಮುಂಡಗೋಪನಿಷತ್ತು ಬರುವಂತಹ ವಾಕ್ಯ ಕೂಡ ಭಗವಂತನ ಸೇವೆ ಮಾಡಬೇಕಂದ್ರೆ ಯಾರಾದರೆ ಭಗವಂತನನ್ನು ಅವನ ಮಹಿಮೆಯನ್ನು ಅವನು ನಮಕ್ಕಿಂತ ಬೇರೆಯಾಗಿದ್ದಾನೆ ಅಂತ ತಿಳ್ಕೊಂಡು ಅವನ ಮಹಿಮೆಯನ್ನು ತಿಳ್ಕೊಂಡವರಾಗಿರ್ತಾರೋ ಅವರು ಮಾತ್ರ ಶೋಕದಿಂದ ಹೊರಗೆ ಬಿದ್ದವರಾಗಿ ಮೋಕ್ಷವನ್ನು ಪಡಿತಾರೆ ಅನ್ನುವ ವಚನಗಳೆಲ್ಲ ಕೂಡ ಇರುವ ಕಾರಣದಿಂದ ನಾವು ಇದೆಲ್ಲವೂ ಕೂಡ ಭೇದವನ್ನೇ ಹೇಳುವ ಈ ಇಡೀ ಈ ಬ್ರಹ್ಮಸೂತ್ರದ ಭಾಷ್ಯದಲ್ಲಿ ಆಚಾರ್ಯರು ಈ ಭೇದದ ಅನೇಕ ಮುಖಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲವೂ ಕೂಡ ಭೇದ ಪರವಾದ ವಚನಗಳು. ಅದರಲ್ಲಿ ಮಧ್ಯೆ ಇರುವ ಎರಡು ವಚನಗಳು ಅಹಂ ಬ್ರಹ್ಮಾತ್ಮ ತಮಸಿ, ಅವು
ಅಭೇದ ಪರ ಅಂತ ಹೇಳಿದ್ರೆ ಇಲ್ಲ ಅವು ಕೂಡ ಅಭೇದ ಪರವಲ್ಲ ಅನ್ನೋದು ತಿಳಿಸಿ ಮಿಕ್ಕದೆಲ್ಲ ಕೂಡ ಭೇದ ಪರವಾದ ವಾಕ್ಯಗಳು ಇಷ್ಟು ಕೊಡ್ತಾ ಇದ್ದಾರೆ ನೋಡ್ರಿ. ಅದು ಒಂದೆರಡು ವಾಕ್ಯಗಳಲ್ಲಿ ಇಟ್ಕೊಂಡು ಅಭೇದವನ್ನು ಹೇಳ್ತಾರೆ. ಸೊ ಇವೆಲ್ಲವೂ ಕೂಡ ಭೇದ ಪರವನ್ನು ಹೇಳುವಂತಹ ವಾಕ್ಯಗಳು. ಅಸರ್ವ ಸರ್ವ ಇವ ಆತ್ಮ ಏವ ಸನ್ ಅನಾತ್ಮ ಏವ ಪ್ರತ್ಯಂಗ್ ಪರಾಂಗ್ವ ಏಕ ಈದ್ಯತೆ ಬಹುಧೇಯತೆ ಸ ಪುರುಷ ಸ ಈಶ್ವರ ಸ ಬ್ರಹ್ಮ. ಈ ಶಬ್ದಗಳು ಅವನು ಸರ್ವ ಇವ ಅಂತ ಹೇಳುವಾಗ ಎಲ್ಲದರು ಅಂತೆ, ಯಾಕಂದ್ರೆ ಭಗವಂತನೇ ಎಲ್ಲವೂ ಆದರೆ ಸರ್ವ ಅಂತ ಅಷ್ಟೇ ಹೇಳ್ಬೋದು ಸರ್ವ ಇವ. ಸೊ ಅನೇಕ ರೀತಿಗಳಲ್ಲಿ ಈ ಭೇದವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಪರಾಧೀನತ್ವ ಎಲ್ಲವೂ ಕೂಡ ಸರ್ವವೂ ಕೂಡ ಭಗವಂತನ ಅಧೀನದಲ್ಲಿ ಇದೆ ಅಂತ ಹೇಳುವುದಕ್ಕಾಗಿ ಇವಕಾರ ಅದರಂತೆ ಅಂತ ಹೇಳುವಾಗ ಅದು ಪರಾಧೀನತ್ವವನ್ನು ಹೇಳುತ್ತೆ. ಈ ವಿಧವಾಗಿ ಅನಾತ್ಮ ಶಬ್ದ ಭಗವಂತನಿಗೆ ಮಾತ್ರ, ಅವನು ಆತ್ಮ ಶಬ್ದ ವಾಚ್ಯನೂ ಹೌದು, ಅನಾತ್ಮ ಶಬ್ದ ವಾಚ್ಯ ಅದು ನಾರಾಯಣ ಒಬ್ಬನಿಗೆ ಅನ್ವಯವಾಗುತ್ತೆ, ಅವನು ಅನಾತ್ಮನೂ ಹೌದು. ಅನಾತ್ಮ ಅಂದರೆ ಏನು? ಆತ್ಮ ಒಡೆಯ ಇಲ್ಲದವನು ಅನಾತ್ಮ. ಸೊ ಆದ್ದರಿಂದ ಒಡೆಯ ಇಲ್ಲದವನು ನಾರಾಯಣ ಒಬ್ಬನೇ ಒಡೆಯ ಇಲ್ಲದವನು. ಯಾಕಂದ್ರೆ ರುದ್ರದೇವರನ್ನು ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಬ್ರಹ್ಮದೇವರು ನಾಭಿ ಕಮಲದಿಂದ ಪರಮಾತ್ಮನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾರೆ, ಎಲ್ಲರೂ ಕೂಡ ಪರಮಾತ್ಮನ ಮೇಲೆ ಆಧಾರಪಟ್ಟಿರೋರು. ಆ ಸಂದರ್ಭದಲ್ಲಿ ಪ್ರಕೃತಿ ತಗೊಂಡು ಪ್ರಕೃತಿ ಕೂಡ ಪೂರ್ಣವಲ್ಲ, ಅದು ಕೂಡ ಪರಮಾತ್ಮನ ಅಧೀನದಲ್ಲಿ ಇದೆ ಅಂತ ಹೇಳಿ ಈ ವಚನಗಳು ಕೂಡ ನಮ್ಗೆ ತಿಳಿಸ್ಕೊಡುತ್ತೆ. ಈ ವಿಧವಾಗಿ ಸರ್ವ ಅಂತರ್ಯಾಮಿಕೋ ವಿಷ್ಣು ಸರ್ವನಾಮ್ನ ಅಭಿಧೀಯತೆ ಸರ್ವಾಂತರ್ಯಾಮಿಯಾಗಿದ್ದಾನಾದ್ದರಿಂದ ವಿಷ್ಣು ಎಲ್ಲ ಹೆಸರುಗಳಿಂದ ಕರೆಯಲ್ಪಡ್ತಾನೆ. ಅಂದ್ರೆ ಯಾರೋ ಒಬ್ಬ ಎಕ್ಸ್ ಇದ್ದಾನೆ, ಎಕ್ಸ್ ಒಳಗೆ ಎಕ್ಸ್ ನಾಮಕನಾಗಿ ಭಗವಂತ ಅಂತರ್ಯಾಮಿಯಾಗಿದ್ದ ಆ ಹೆಸರು ಅವನಿಗಿದೆ. ಯಾಕಂದ್ರೆ ಅವನಿಂದ ಅವನನ್ನು ಬಿಂಬರೂಪನಾಗಿ ಅವನು ನಡೆಸುವವನು ಅವನು ಪರಮಾತ್ಮ. ಈ ವಿಧವಾಗಿ ಸರ್ವಾಂತರ್ಯಾಮಿತ್ವ ಇರುವ ಕಾರಣದಿಂದಾಗಿ ಎಲ್ಲ ಹೆಸರುಗಳು ಅವನು ನಾವು ಸರ್ವಶಬ್ದ ವಾಚ್ಯತ್ವ ಹೇಳ್ತೇವೆ. ಸರ್ವಶಬ್ದ ವಾಚ್ಯತ್ವ ಹೇಳುವುದು ಎರಡು ರೀತಿಗಳಲ್ಲಿ, ಒಂದು ರೀತಿಯಲ್ಲಿ ಅದು ಭಗವತ್ ಪರವಾಗಿ ಹೇಳುವಾಗ ನಿರುಕ್ತವೇ ಅದರ ಡೆಫಿನಿಷನ್ನೇ ಚೇಂಜ್ ಆಗುತ್ತೆ, ಬೇರೆ ವ್ಯುತ್ಪತ್ತಿಯಿಂದ ಅದೇ ಶಬ್ದವನ್ನು ಪರಮಾತ್ಮ ಪರವಾಗಿ ಹೇಳ್ತೀವಿ. ಒಂದು ಅದೇ ಅರ್ಥದಿಂದ ಹೇಳಿದಾಗ ಕೂಡ ಅದೇ ಅರ್ಥದಲ್ಲಿ ಇರುವ ಯಾವ ವಸ್ತುವಾಗಲಿ ಜೀವಾಗಲಿ ಜಡಚೇತನಗಳು ಯಾವುದಿದೋ ಅವುಗಳ ಒಳಗೆ ಆ ಹೆಸರಿನಿಂದಲೇ ಇದ್ದು ಅವುಗಳನ್ನು ನೇಮನ ಮಾಡ್ತಾನೆ. ಆದ್ದರಿಂದ ನಿಯಾಮಕ ರೂಪ, ಅದೇ ಹೆಸರಿನಲ್ಲಿರುವ ನಿಯಾಮಕ ರೂಪ, ಅದನ್ನು ನಾವು ಎರಡು ವಿಧವಾಗಿಯೂ ಭಗವಂತ ಸರ್ವಶಬ್ದ ವಾಚಿನಾಗಿದ್ದಾನೆ. ಏಷಃ ಅಹಂ ತ್ವಂ ಅಸೌಚ ಇತಿ ನತು ಸರ್ವಸ್ವರೂಪತಃ ಅನ್ನುವ ಪದ್ಮಪುರಾಣದ ವಚನವನ್ನು ಏಷೋಹಂ ತ್ವಂ ಅಸೌಚ ಇತಿ ನತು ಸರ್ವಸ್ವರೂಪತಃ ಅಂತ ಹೇಳುವಂಥದ್ದು. ಅದೇ ವಿಧವಾಗಿ ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಅಂತ ಮೋಕ್ಷ ಧರ್ಮದಲ್ಲಿ ಬರುವ ವಚನ, ಯಾರ ಏಕ ಅನ್ನುವ ಶಬ್ದ ಪರಮಾತ್ಮ ಸರ್ವೋತ್ತಮನಾದವನು. ಸೊ ಯುಧಿಷ್ಠಿರನಿಗೆ ಸಂಬೋಧನೆ ಮಾಡ್ತಾ ನ ಏತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ, ಭಗವಂತನನ್ನು ಬಿಟ್ಟು ಬೇರೆ ಯಾವುದನ್ನು ಇಚ್ಛೆ ಮಾಡಬಾರದು, ಅವನೇ ಎಲ್ಲದಕ್ಕೂ ಪ್ರಾಪ್ತಯೋಗ್ಯನಾಗಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಉಕ್ತಾಚ ಪ್ರಾಪ್ತಿ ಬ್ರಹ್ಮ ಏವ ಸನ್ನಿತ್ಯ ಇತಿ ಅಪಿ ಜೀವ ಏವ ಬ್ರಹ್ಮ ಶಬ್ದ. ಸೊ ಬ್ರಹ್ಮಶಬ್ದ ಈ ಜೀವ ಬ್ರಹ್ಮ ಶಬ್ದಗಳಿವೆ ನೋಡ್ರಿ, ಅವು ಕೂಡ ಪರಮಾತ್ಮ ಪರವಾಗಿಯೇ ನಾವು ನೋಡಬಹುದು. ಆದ್ದರಿಂದ ಉಪೋದ್ದೇಶ ಇರೋದೇ. ಈ ವಿಧವಾಗಿ ಆಚಾರ್ಯರು ಹೇಳ್ತಾ ಹೋಗ್ತಾರೆ, ಮುಕ್ತಿರ್ಹಿತ್ವ ಅನ್ಯಥಾ ರೂಪಂ ಸ್ವರೂಪೇನ ವ್ಯವಸ್ಥಿ ಇತಿ ಭಾಗವತೆ. ಮುಕ್ತಿ ಅಂದರೆ ಏನು? ಅನ್ಯಥಾ ರೂಪವನ್ನು. ಸೊ ಜೀವಾತ್ಮನೇ ಪರಮಾತ್ಮ ಆಗಿದ್ದಾನೆ ಅಂತ ಹೇಳಿದರೆ ಅದು ಸಾಧ್ಯವೇ ಇಲ್ಲದಂತಹ ವಿಷಯ. ಯಾಕಂದ್ರೆ ಅನ್ಯಥಾ ರೂಪ ಇಲ್ಲಿ ಬಿಟ್ಟು ಸ್ವರೂಪದ ಆ ಜೀವನ ಸ್ವರೂಪ ಯಾವುದಿದೋ ಅದರಲ್ಲಿಯೇ ಜೀವ ಕೊನೆಗೊಳ್ಳುವುದೇ ಮೋಕ್ಷ. ಅಂತಹ ಮೋಕ್ಷ ಸ್ಥಿತಿಯನ್ನು ಹೇಳಿದಾಗ ಜೀವನೇ ಪರಮಾತ್ಮ ಆಗಿದ್ದಾನೆ, ಅವನೇ ಆಗಿಬಿಡ್ತಾನೆ ಅಂತ ಹೇಳುವುದು ಅದು ಅಸಂಬದ್ಧವಾದ ವಾಕ್ಯವಾಗಿದೆ ಅಂತ ಹೇಳಿ ಅನೇಕ ವಿಧವಾದ ಅನುಮಾನ ವಿರೋಧಗಳನ್ನೆಲ್ಲ ಅಲ್ಲ ಆಚಾರ್ಯರಲ್ಲಿ ತೋರಿಸಿಕೊಟ್ಟಿದ್ದಾರೆ. ಸೊ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡಾಗ ನಾವು ನಮಗೆ ಗೊತ್ತಾಗುವಂಥ ವಿಷಯ ಏನಂತ ಹೇಳಿದೆ, ಓಂ ಭೇದ ವ್ಯಪದೇಶ ಅಚ್ಚಾವಂ ಅನ್ನೋದು ಹೇಳ್ತಾರೆ. ಸೊ ಯಥೋ ವಾಚೋ ನಿವರ್ತಂತೆ ಇತಿ ಆನಂದಮಯಸ್ಯ ಪೂರ್ಣಾನಂದತ್ವ ಉಕ್ತೇಹೇ ಇತಿ ಭಾವ ಸುಧಾಯಾಮ್ತು. ಅಲ್ಲಿ ಕೂಡ ಸುಧೇಯ ವಾಕ್ಯದಲ್ಲಿ ಕೂಡ ಆನಂದಮಯಾದೇಹೇ ವಿರಿಂಚಾದಿತ್ವಂ ನ ಯುಜ್ಯ, ಅಂದರೆ ಆನಂದಮಯ ಮುಂತಾದ ಶಬ್ದಗಳು ವಿರಿಂಚಾದಿಗಳಿಗೆ ಆಗತ್ತೆ ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲ. ಸರಿ, ವಿರಿಂಚ ಬ್ರಹ್ಮದೇವರು ಮುಕ್ತಕ್ಕೆ ಹೋದ್ರೆ ಅವರಲ್ಲಿ ಆನಂದ ಅಂದ್ರೆ ಆನಂದ ಸ್ವರೂಪರೇ ಆಗ್ತದೆ, ಯಾಕಂದ್ರೆ ಮೋಕ್ಷದಲ್ಲಿ ಹೋದವರು ಅವರು ಆನಂದಮಯರೇ, ಅಂದ್ರೆ ಸ್ವರೂಪ ಆನಂದ ಆವಿರ್ಭಾವ ಆಗಿರುತ್ತೆ, ದುಃಖತ್ವ ಇರೋದಿಲ್ಲ ಮೋಕ್ಷದಲ್ಲಿ, ದುಃಖರಹಿತತ್ವ ಇರುತ್ತೆ. ಆದ್ದರಿಂದ ಅವ್ರು ಕೂಡ ಆನಂದಮಯ ಅಂತ ಕರೆಯಬಹುದಲ್ವಾ ಅಂತ ಹೇಳಿದರೆ, ಹಾಗೆ ನೀವು ಒಂದು ವೇಳೆ ಹೇಳಿದರೂ ಕೂಡ ಮುಕ್ತಿ ಹೇತು ಜ್ಞಾನತ್ವ ಅನ್ನುವ ಬ್ರಹ್ಮಧರ್ಮ, ಬ್ರಹ್ಮನ ಒಂದು ಲಕ್ಷಣ ಏನು? ಮುಕ್ತಿಗೆ ಹೇತುವಾಗಿರುವಂತಹ ಜ್ಞಾನಕ್ಕೆ ವಿಷಯನಾಗುವುದು ಅನ್ನುವ ಲಕ್ಷಣ ಯಾವುದಿದೋ
ಅದು ಅವರಿಗೆ ಅನ್ವಯವಾಗುವುದಿಲ್ಲ. ಆದ್ದರಿಂದ ಅದು ನಾವು ಅಭೇದವನ್ನು ನೋಡ್ಲಿಕ್ಕಾಗುವುದಿಲ್ಲ. ಈ ಚತುರ್ಮುಖ ಬ್ರಹ್ಮನಿಗೂ ಪರಬ್ರಹ್ಮನಿಗೂ ಅಭೇದವನ್ನು ನೋಡ್ತೀವಿ ಅಂದ್ರೆ ಅದು ಆಗುವುದಿಲ್ಲ. ಬ್ರಹ್ಮ ಅಭೇದಾತ್ ಜೀವಾನಾಂ ಕಥಂಚಿತ್ ಉಪಪತ್ತೇಹೆ ಇತ್ಯಾಶಂಕಾಯಾಂ ಅಂದ್ರೆ ಪೂರ್ವ ಪಕ್ಷದ ಮಾತನ್ನು ಹೇಳ್ತಾ ಇದ್ದಾರೆ. ಅನ್ನಮಯ ಶಬ್ದ ವಿರಿಂಚಾದಿಗಳಲ್ಲಿ ಕೂಡ ನಾವು ಮುಕ್ತರಾದಾಗ ನೋಡ್ಬೋದಲ್ವಾ. ಮುಕ್ತಿ ಹೇತು ಜ್ಞಾನತ್ವಾದಿ ಬ್ರಹ್ಮ ಧರ್ಮಾಣಾಂ ಬ್ರಹ್ಮ ಅಭೇದಾತ್ ಅಂದ್ರೆ ನಾವು ನೋಡಿದ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ. ಸರಿ, ಮುಕ್ತಿ ಹೇತು ಜ್ಞಾನಕ್ಕೆ ವಿಷಯ ಆಗುವುದಿಲ್ಲ ಅಂತ ಹೇಳ್ತೀರಾ. ಅಭೇದ ವಾಕ್ಯ ತಕೊಂಡ್ರೆ ಅವರು ಅಭೇದ ವಾಕ್ಯದಿಂದ ವಾಚ್ಯರಾಗಿದ್ದಾರೆ, ಆದ್ದರಿಂದ ಮುಕ್ತಿ ವಿಷಯ ಬ್ರಹ್ಮ ಪರಮಾತ್ಮ ಒಂದೇ ಅಂತ ಹೇಳಿದಾಗ ಚತುರ್ಮುಖ ಬ್ರಹ್ಮನು ಅಜ್ಞಾನದಿಂದ ಅಂದ್ರೆ ಚತುರ್ಮುಖ ಬ್ರಹ್ಮ ಹೂ ಇಸ್ ನಾನ್ ಡಿಫರೆಂಟ್ ಫ್ರಮ್ ಪರಮಾತ್ಮ ಅವನ ಜ್ಞಾನದಿಂದ ಮೋಗ ಬರುತ್ತೆ ಅಂತ ಯಾಕೆ ಆಗಬಾರದು ಅಂತ ಹೇಳಿದ್ರೆ ಅದಕ್ಕೆ ಸಮಾಧಾನವಾಗಿ ಈ ಸೂತ್ರ ಕೊಡುತ್ತೆ. ಭೇದ ವ್ಯಪದೇಶಾಚ ಇಲ್ಲ, ಭೇದ ಇದ್ದೇ ಇದೆ. ಆದ್ದರಿಂದ ಆ ಭೇದ ಯಾವಾಗಲೂ ಇರುವಂತದ್ದೇ, ಈಗ ಇದೆ, ಆವಾಗಿದೆ, ಒಂದು ಸಮಯದಲ್ಲಿದೆ, ಹಾಗೆ ಯಾವುದೂ ಇಲ್ಲ. ಯಾವ ವಾಕ್ಯಗಳು ಕೂಡ ಅದಕ್ಕೆ ವಿರೋಧ ಮಾಡುವುದಿಲ್ಲ ಅನ್ನುವ ಈ ಸೂತ್ರದ ಮೂಲಕವಾಗಿ ನಮಗೆ ಅದು ಸಿದ್ಧವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭೇದ ವ್ಯಪದೇಶಾಚ ಅಂತೇಳಿ ತತ್ರ ಚ ಶಬ್ದ ನ ಕೇವಲ ಇತರ ಆನಂದಮಯಾದಿಹಿ ನ ಇತಿ ಕಿಂತು ಬ್ರಹ್ಮ ಅಭಿನ್ನಶ್ಚ ನ ಇತಿ ಅರ್ಥೇ. ಅಂದರೆ ಭೇದ ವ್ಯಪದೇಶಾಚ ಚ ಅಂಡಾಲ್ಸೋ ಅಂತ ಪ್ರಯೋಗ ಮಾಡಿದರೆ ಏನು ಅಂಡಾಲ್ಸೋ ಅಂತ ಯಾವ ಎರಡಿದ್ರೆ ಮಾಡಬೇಕು. ಎರಡು ವಿಷಯಗಳು ಯಾವ್ದು ಅನ್ನಮೇ ದೇವ್ರಿಗೆ ಅನ್ವಯ ಆಗೋದಿಲ್ಲ, ಒಂದೇ ಅಲ್ವಾ. ಅಲ್ಲಿ ಎರಡೇನಿದೆ ಅಂದ್ರೆ ಇಲ್ಲ, ಇತರರಿಗೆ ಆನಂದಮಯ ಶಬ್ದ ಅನ್ವಯವಾಗೋದಿಲ್ಲ ಒಂದು, ಬ್ರಹ್ಮದಿಂದ ಅಭೇದರಾಗಿದ್ದಾರೆ ಅಂದ್ರೆ ಅದು ಅಲ್ಲ ಅನ್ನೋದು ಎರಡು. ಅಂದ್ರೆ ಬ್ರಹ್ಮ ಪರಮಾತ್ಮನಿಂದ ಯಾಕಂದ್ರೆ ಬರೇ ಸುಮ್ಮನೆ ಒಂದು ಹೇಳಿದ್ರೆ ಹೇಗೆಂತ ಹೇಳ್ತಾರೆ. ಆದ್ದರಿಂದ ಆನಂದಮಯ ಶಬ್ದ ಅವರಲ್ಲಿ ಕೂಡೋದಿಲ್ಲ ಅಂತ ಹೇಳಿದ್ರೆ ಸರಿ, ಆನಂದಮಯ ಶಬ್ದ ಪರಮಾತ್ಮನಿಗೆ ಕೂಡಲಿ, ಪರಮಾತ್ಮನಿಂದ ಅವರ ಅಭೇದ ಅಂತ ಹೇಳಿದ್ರೆ ಇಲ್ಲ, ಅಭೇದವು ಇಲ್ಲ, ಭೇದವೇ ಇದೆ. ಆದ್ದರಿಂದ ಎರಡನ್ನು ಹೇಳುವಂಥದ್ದು, ಇತರರಿಗೆ ಇತರ ದೇವತೆಗಳಿಗೆ ಆನಂದಮಯ ಶಬ್ದ ಕೂಡುವುದಿಲ್ಲ ಒಂದು, ಎರಡನೇದಾಗಿ ಪರಮಾತ್ಮನಿಂದ ಅಭೇದ ಅವರಿಗೆ ಇಲ್ಲ ಅನ್ನೋದು ಎರಡನೆಯದು. ಎರಡನ್ನು ಹೇಳೋದಕ್ಕಾಗಿ ಎರಡು ಇದು ಚಕಾರವನ್ನು ಹಾಕಿದ್ದಾರೆ. ಅದನ್ನು ಯಶ್ಚ ಅಯಂ ಪುರುಷೆ ಯಶ್ಚ ಸೌವಾದಿತ್ಯೆ ಇತ್ಯಾದವು ಅಧಿಷ್ಠಾತೃತ್ವಾದಿನ ಬ್ರಹ್ಮಭೇದಸ್ಯ ವ್ಯಪದೇಶಾದ್ ಇತಿ ವ್ಯಾಖ್ಯಾತಂ. ಅಂದರೆ ಭಗವಂತ ಅವನೇ ಆದಿತ್ಯನಾಗಿದ್ದಾನೆ, ಪುರುಷನಾಗಿದ್ದಾನೆ ಇತ್ಯಾದಿ ವಚನಗಳಿರುವಾಗ ಅಲ್ಲಿ ಅಧಿಷ್ಠಾನ, ಅವರೆಲ್ಲರೂ ಪರಮಾತ್ಮನ ಅಧಿಷ್ಠಾನತ್ವವನ್ನು ನಾವು ನೋಡಬಹುದು. ಆದ್ದರಿಂದ ಅಲ್ಲಿ ಬ್ರಹ್ಮ ಭೇದಸ್ಯ ವ್ಯಪದೇಶ, ವ್ಯಪದೇಶ ಅಂತ ಹೇಳಲ್ಪಟ್ಟಿದ್ದು ಬ್ರಹ್ಮ ಭೇದ, ಪರಮಾತ್ಮನಿಂದ ಆದಿತ್ಯ ಚತುರ್ಮುಖ ಬ್ರಹ್ಮ ಮುಂತಾದವರಿಗೆ ಭೇದವೇ ಹೇಳಲ್ಪಟ್ಟಿದೆ. ವ್ಯಪದೇಶ ಅಂದರೆ ಅದು ವಿಶೇಷವಾಗಿ ಅಪದೇಶ ಅಂದರೆ ವಿಶೇಷವಾಗಿ ಅದನ್ನು ಪ್ರತಿಪಾದನೆ, ಇಸ್ ಎಸ್ಟಾಬ್ಲಿಷ್ಡ್, ಇಸ್ ಗಿವನ್. ಆದ್ದರಿಂದ ಹಾಗೆ ನಾವು ವ್ಯಾಖ್ಯಾನ ಮಾಡಬೇಕು, ಅದನ್ನೇ ಈ ಸೂತ್ರ ಹೇಳ್ತಾ ಇದೆ. ನೀವು ಹಾಗೆ ವ್ಯಾಖ್ಯಾನ ಮಾಡಿ, ಇಲ್ಲೆಲ್ಲಿ ಅಭೇದಪರವಾದ ವಾಕ್ಯಗಳು ಬರುತ್ತೆ ಅದನ್ನು ಸರಿಯಾಗಿ ಹಾಗೆ ವ್ಯಾಖ್ಯಾನ ಮಾಡಬೇಕು ಅನ್ನೋದು ಈ ಸೂತ್ರ. ಆದ್ದರಿಂದ ಬ್ರಹ್ಮಸೂತ್ರಗಳು ಜೀವಬ್ರಹ್ಮ ಭೇದವನ್ನೇ ಹೇಳುತ್ತೆ ಅನ್ನುವುದಕ್ಕೆ ಅನೇಕ ಸೂತ್ರಗಳು ನಾವು ಕಾಣಬಹುದು. ಸೊ ಈ ಸೂತ್ರ ಕೂಡ ಅದೇ ವಿಧವಾಗಿ ಅಭೇದವನ್ನು ಹೇಳುವ ವಾಕ್ಯಗಳಲ್ಲಿ ನಾವು ಭೇದವನ್ನೇ ನೋಡಬೇಕು, ಅಭೇದವನ್ನು ಹೇಳುತ್ತಿಲ್ಲ ಅನ್ನೋದನ್ನು ಈ ಸೂತ್ರ ನಮಗೆ ಭೇದ ವ್ಯಪದೇಶ ಅಚ್ಚ ಓಂ ಅನ್ನೋದು ನಮ್ಗೆ ತಿಳಿಸಿಕೊಡುತ್ತೆ. ಅದಕ್ಕೆ ನಾನು ಅಸ್ತು ಆನಂದಮಯಾದಿ ಬ್ರಹ್ಮ ತದ್ ಭೇದೋ ವಿರಿಂಚಾದಿಹಿ ನ ಯುಕ್ತ ಶರೀರತ್ವ ಶರೀರತ್ವ ಆತ್ಮತ್ವಾದಿ ಅನುಮಾನ ವಿರೋಧಾತ್ ಇತಿ ಆಹ. ಶರೀರತ್ವ ಇದೆ, ಆತ್ಮತ್ವ ಅಂದ್ರೆ ಏನು, ಒಡೆಯ ಇರುವುದು, ಶರೀರವನ್ನು ಪಡೆಯುವುದು, ಒಡೆಯನು ಇರುವುದು ಮುಂತಾದ ಅನುಮಾನ ತರ್ಕ ವಿಷಯಗಳಿಗೆ ವಿರೋಧ ಬರುತ್ತಾದ್ದರಿಂದ ನಾವು ಭೇದವನ್ನೇ ನೋಡಬೇಕು. ಅದನ್ನೇ ಮುಂದಿನ ಸೂತ್ರ ಕೂಡ ನಮಗೆ ಫರ್ದರ್ ಎಕ್ಸ್ಪ್ಲೇನ್ ಮಾಡುತ್ತೆ. ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಶ್ರೀ ಕೃಷ್ಣಾರ್ಪಣಮಸ್ತು. ರಾಯನ ವಾಚ ಮನಸೇಂದಿಯರ್ವ ಬುದ್ಧಾತ್ಮನವ ಅನುಸ್ವಭಾವಂ ಕರೋಮಿ ಇದ್ದ ಸಕಲಂ ಪರಸ್ಮೈ ನಾರಾಯಣಾಯ ಸಪ್ತ. ಶ್ರೀ ಕೃಷ್ಣಾರ್ಪಣಮಸ್ತು.